ನಾರಾಯಣ ಮನಾಮಯಂ ಸಂಪ್ರಣಮ್ಯ ಪ್ರವಕ್ಷ್ಯಾಮಿ ಪ್ರಮಾಣಾನಾಂ ಸ್ವರಕ್ಷಣಂ. ದ್ವಿಧ ಮನುಮಾನಂ ಸ್ವಾರ್ಥಂ ಪರಾರ್ಥ. ಅನುಮಾನ ಅನ್ನೋದು ಎರಡು ವಿಧ, ಸ್ವಾರ್ಥಾನುಮಾನ ಮತ್ತು ಪರಾರ್ಥಾನುಮಾನ. ಸ್ವಾರ್ಥಾನುಮಾನ ಅಂದ್ರೇನು? ತನಗೋಸ್ಕರ ಮಾಡಿಕೊಂಡ ಅನುಮಾನ ಸ್ವಾರ್ಥಾನುಮಾನ. ಎಲ್ಲೋ ಯೋಚನೆ ಮಾಡ್ತಾ ಇದ್ದ, ಹೊಗೆ ಕಾಣಿಸ್ತು, ಓಹೋ ಬೆಂಕಿ ಇದೆ ಅಂತ ಅನ್ಕೊಂಡ, ಎಚ್ಚರಿಕೆ ಬಂತು, ಅದರ ಸರಿಗೋ ತನಗೆ ತಾನೇ ಅರ್ಥ ಮಾಡ್ಕೊಂಡಿದ್ದು ಸ್ವಾರ್ಥಾನುಮಾನ. ತಾನು ಧೂಮವನ್ನು ನೋಡಿ ಅಲ್ಲಿ ಬೆಂಕಿ ಇದೆ ಅಂತ ತಾನು ತಿಳ್ಕೊಂಡ್ರೆ ಅದು ಸ್ವಾರ್ಥಾನುಮಾನ. ಪರಾರ್ಥಾನುಮಾನ ಇನ್ನೊಬ್ರು ಹೇಳಬೇಕೀಗ, ನೋಡು ಅಲ್ಲಿ ಹೇ ಇದೆ, ಅಲ್ಲಿ ಬೆಂಕಿ ಇದೆ, ಹೋಗು ಅಲ್ಲಿ ಅಂತ ಹೇಳ್ತಾರಲ್ಲ, ಇದೇನಿದು ಪರಾರ್ಥಾನುಮಾನ. ಅಲ್ಲಿ ಬೆಂಕಿ ಇದೆ ಅಂತ ಹೇಳಿದ ಅವನು, ಯಾತಕ್ಕೆ ಅಂತ ಕೇಳಿದ, ಧೂಮ ಇರೋದರಿಂದ ಅಂತ ಹೇಳಿದ. ಅವಾಗ ಅವನು ಹೊರಟ, ಇದೇನಿದು ಪರಾರ್ಥಾನುಮಾನ. ಸ್ವಾರ್ಥ ಇಲ್ಲಿ ಸ್ವಾರ್ಥ ಅಂದರೆ ಸೆಲ್ಫಿಶ್ ಎಂಬ ಅರ್ಥ ಉಪಯೋಗಿಸ್ಬಾರ್ದು. ನಾವು ಸ್ವಾರ್ಥ ಸ್ವಾರ್ಥಿ ಮನುಷ್ಯ ಅಂತಾರಲ್ಲ, ಆ ರೀತಿ ಉಪಯೋಗಿಸೋದಲ್ಲ ಇದು. ತನಗೋಸ್ಕರ ಮಾಡಿಕೊಂಡಿದ್ದು ಇನ್ನೊಬ್ಬರಿಗೋಸ್ಕರ ಹೇಳಿದ್ದು. ಪರೋಪದೇಶ ಅನಪೇಕ್ಷಂ ಸ್ವಾರ್ಥಂ, ಪರೋಪದೇಶ ಅನಪೇಕ್ಷಂ ಸ್ವಾರ್ಥಂ. ಇನ್ನೊಬ್ಬರಿಗೆ ಹೇಳೋ ಉದ್ದೇಶ ಇಲ್ಲದೇನೆ ತಾನಷ್ಟೇ ತಿಳ್ಕೊಳ್ಳೋದು ಕೊರಟಾಗ ಸ್ವಾರ್ಥಾನುಮಾನ ಅಂತ ಕರೀತಾರೆ. ತದಪೇಕ್ಷಂ ಪರಾರ್ಥಂ, ಇನ್ನೊಬ್ಬರಿಗೆ ಹೇಳೋ ಉದ್ದೇಶ ಇದ್ದಾಗ ಅದೇನಂತ ಕರೀತಾರೆ? ಪರಾರ್ಥಾನುಮಾನ ಅಂತ ಕರೀತಾರೆ. ವ್ಯಾಪ್ತಿಮಲ್ ಲಿಂಗಬೋಧಕಂ ವಾಕ್ಯಂ ಪರೋಪದೇಶ. ಈ ಪರೋಪದೇಶ ಅಂದ್ರೇನು? ಅನುಮಾನ ಇನ್ನೊಬ್ರು ಹೇಳೋದು ಅಂದ್ರೇನು ಅಂದರೆ ವ್ಯಾಪ್ತಿಮಲ್ ಲಿಂಗಬೋಧಕಂ ವಾಕ್ಯಂ. ಒಂದು ವಾಕ್ಯ ಉಪಯೋಗಿಸ್ಬೇಕು, ತಾನು ವಾಕ್ಯ ಉಪಯೋಗಿಸಬೇಕಾಗಿಲ್ಲ. ಧೂಮ ಇದೆ ಬೆಂಕಿ ಅನ್ಕೊಂಡ ಮುಗಿದೋಯ್ತು. ಇನ್ನೊಬ್ರು ಹೇಳಬೇಕಾದ್ರೆ ಒಂದು ವಾಕ್ಯ ಹೇಳಬೇಕು ಅವನು, ನೋಡು ಅಲ್ಲಿ ಪರ್ವತ, ಅಲ್ಲಿ ಬೆಂಕಿ ಇದೆ, ಯಾತಕ್ಕೆ ಧೂಮ ಇರೋದರಿಂದ, ಹೀಗೆಲ್ಲ ಹೇಳಬೇಕು. ಇದು ವಾಕ್ಯ ಇದು, ಅವನು ಪರ್ವತೋವನ್ನಿ ಮಾನ್ ಧೂಮಾತ್ ಅಂತ ಹೇಳ್ತಾನೆ. ಮಾನಸವತ್ ಇದು ವಾಕ್ಯ ರೂಪವಾದದ್ದು. ವ್ಯಾಪ್ತಿ ಮತ್ತು ಲಿಂಗಬೋಧಕಂ, ಒಂದು ಲಿಂಗ ಅಂದರೆ ಹೇತು, ಹೇತು ಅಂದರೆ ಧೂಮ, ಧೂಮ ಹೇಳ್ತಾ ಇದ್ದಾನೆ. ಎಂಥ ಧೂಮ ಅದು? ವ್ಯಾಪ್ತಿ ಮತ್ತು ವ್ಯಾಪ್ತಿ ಹೊಂದಿದೆ. ಯಾವುದ್ರ ಜೊತೆಗೆ ವ್ಯಾಪ್ತಿ ಹೊಂದಿದೆ? ವನ್ಯ ಜೊತೆ ವ್ಯಾಪ್ತಿ ಹೊಂದಿದೆ. ವನ್ಯ ಜೊತೆ ವ್ಯಾಪ್ತಿ ಹೊಂದಿರತಕ್ಕಂಥ ಧೂಮ ಅಲ್ಲಿರೋದ್ರಿಂದ ಅಲ್ಲಿ ಬೆಂಕಿ ಇದೆ. ನಿನ್ನ ಬೆಂಕಿ ಬಗ್ಗೆ ಕೇಳ್ತಿದ್ದೀಯಲ್ಲ, ಅಲ್ಲಿದೆ ನೋಡು ಅಂತ ಹೇಳಿದ. ಇದು ಇನ್ನೊಬ್ಬರು ಹೇಳೋರು ವಾಕ್ಯ ರೂಪ ಆಗಬೇಕದು, ತನಗೆ ಹೇಳ್ಬೇಕಾದ್ರೆ ವಾಕ್ಯ ರೂಪ ಆಗಬೇಕಾಗಿಲ್ಲ. ಮತ್ತೆ ಅದು ವ್ಯಾಪ್ತಿ ಇರಬೇಕು, ಲಿಂಗವನ್ನು ಹೇಳಬೇಕು, ವ್ಯಾಪ್ತಿ ಇರಬೇಕು ಅಂತ ವಾಕ್ಯವನ್ನು ಪರೋಪದೇಶ ಅಂತ ಕರೀತಾರೆ. ಇಷ್ಟು ಸ್ವಾರ್ಥಾನುಮಾನ ಪರಾರ್ಥಾನುಮಾನಕ್ಕೆ ಅರ್ಥ ಇದೆ. ಹಿಂದೊಂದು ರೀತಿ ಏನಂತ ವಿಭಾಗ ಮಾಡಿದ್ರು, ದೃಷ್ಟಾನುಮಾನ, ದೃಷ್ಟಾನುಮಾನ ಆಮೇಲೆ ಸಾಮಾನ್ಯತೋ ದೃಷ್ಟಾನುಮಾನ, ದೃಷ್ಟಾನುಮಾನ ಸಾಮಾನ್ಯತೋ ದೃಷ್ಟಾನುಮಾನ, ಇನ್ನೊಂದೇನು ಸಾಧನಾನುಮಾನ, ದೂಷಣಾನುಮಾನ, ಮತ್ತೊಂದು ಯಾವುದು ಕಾರಣಾನುಮಾನ, ಕಾರ್ಯಾನುಮಾನ, ಇನ್ನೊಂದು ಅಕಾರಣ ಕಾರ್ಯಾನುಮಾನ, ಮೂರನೇದು ಹೇಳಿದ್ರು. ಈಗೆಲ್ಲ ಅನೇಕ ವಿಭಾಗ ಮಾಡಿದ್ರು. ಏನು ಮಾಡ್ತಾ ಇದ್ದಾರೆ ಈಗ? ಇನ್ನೊಂದೇನು ಹೇಳಿದ್ರು, ಕೇವಲ ಅನ್ವಯಿ, ಕೇವಲ ಹೇಳಿದ್ರಲ್ಲ ಅನ್ವಯ ವ್ಯತಿರೇಕಿ, ಕೇವಲ ವ್ಯತಿರೇಕಿ, ಇನ್ನೊಂದು ರೀತಿ ಮಾಡಿದ್ರು. ಬಟ್ ಅನೇಕ ರೀತಿಯಲ್ಲಿ ವಿಭಾಗ ಮಾಡಿದ್ರು. ಈಗ ಮತ್ತೊಂದು ರೀತಿ ಏನು ಮಾಡ್ತಾ ಇದ್ದಾರೆ? ಸ್ವಾರ್ಥಾನುಮಾನ ಪರಾರ್ಥಾನುಮಾನ ಅಂಥೇಳಿ. ತಸ್ಯ ಅವಾಂತರವಾಕ್ಯಾನಿ ಅವಯವಾಹ ತೇಜ ಜಿಜ್ಞಾಸ ಸಂಶಯ ಶಕ್ಯ ಪ್ರಾಪ್ತಿ ಪ್ರಯೋಜನ ಸಂಶಯ ವಿದಾಸ ಪ್ರತಿಜ್ಞಾ ಹೇತು ಉದಾಹರಣ ಉಪನಯ ನಿಗಮನ ನೀತಿ ದಶೇತಿ ಜರನ್ನಯಾಯಿಕಾ. ಜರನ್ನಯಾಯಿಕರು ನೈವಿನ ನೈಯಾಯಿಕರು ಅಂತ ನೈಯಾಯಿಕರು ಎರಡು ಗುಂಪು. ನೈಯಾಯಿಕರು ವೈಶೇಷಿಕರು, ನೈಯಾಯಿಕರಲ್ಲಿ ಎರಡು ಗುಂಪು. ಏನಂತ? ಜರನ್ನಯಾಯಿಕರು ನವೀನ ನೈಯಾಯಿಕರು. ಜರನ್ ಅಂದರೆ ಹಳೆಯರು ಅಂತ ಅರ್ಥ, ಪ್ರಾಚೀನ ನೈಯಾಯಿಕರು ಅಂತ. ಜರ ಅಂದರೆ ಮುಪ್ಪು, ಪ್ರಾಚೀನ. ಪ್ರಾಚೀನ ನೈಯಾಯಿಕರು ನವೀನ ನೈಯಾಯಿಕರು ಅಂತ ಎರಡು ಭಾಗ. ಆದರೆ ಪ್ರಾಚೀನ ನೈಯಾಯಿಕರು ಹೇಳ್ತಾರೆ, ಇನ್ನೊಬ್ಬರಿಗೋಸ್ಕರ ಅನುಮಾನವನ್ನು ಉಪಯೋಗಿಸಿದಾಗ ಆ ವಾಕ್ಯ ಹೇಗಿರಬೇಕು ಅಂದರೆ 10 ಅಂಶ ಇರಬೇಕಾದ್ರೆ. 10 ಅಂಶ ಇದ್ರೆ ಇನ್ನೊಬ್ರಿಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಯಾವ್ಯಾವುದು? ಜಿಜ್ಞಾಸ ಪದ ಅವ್ನು ತಿಳ್ಕೊಳ್ಳೋ ಅಪೇಕ್ಷೆ ಇರಬೇಕು ಅವನಿಗೆ. ಆಮೇಲೆ ಸಂಶಯ, ಸಂಶಯ ಬಂದಿರಬೇಕು. ಶಕ್ಯ ಪ್ರಾಪ್ತಿ ಪ್ರಯೋಜನ, ಶಕ್ಯ ಪ್ರಾಪ್ತಿ ಅಲ್ಲಿರೋ ಸಂಭವ ಇರಬೇಕು. ಪ್ರಯೋಜನ ಹೇಳಿದ ಉಪಯೋಗ ಆಗಬೇಕು. ಸಂಶಯ ವಿದಾಸ ಸಂಶಯ ಪರಿಹಾರ ಆಗಬೇಕು. ಆಮೇಲೆ ಪ್ರತಿಜ್ಞಾ ಹೇತು ಉದಾಹರಣ ಉಪನಯ ನಿಗಮನ. ಪ್ರತಿಜ್ಞಾ ಹೇತು ಉದಾಹರಣ ಉಪನಯ ನಿಗಮನ ಇಷ್ಟು. ದಶ ಇತಿ ಜರನ್ನಯಾಯಿಕಾ, ಇಷ್ಟಕ್ಕೆ ಬೇಕಾದ ಅವಯವಗಳು ಎಷ್ಟು ಬೇಕು? ಪರಾರ್ಥಾನುಮಾನ ಅಂದರೆ ವಾಕ್ಯ ರೂಪ, ವಾಕ್ಯಕ್ಕೆ ಎಷ್ಟು ಭಾಗಗಳಿರಬೇಕು? 10 ಭಾಗ ಇರಬೇಕು ಅಂತ ಹೇಳಿದವರು. ಯಾರು? ಜರನ್ನಯಾಯಿಕ. ನವೀನ ನೈಯಾಯಿಕ ಹೇಳ್ತಾನೆ 5 ಇರಬೇಕು ಅಂತ ಹೇಳಿದ್ರು. ಪ್ರತಿಜ್ಞಾದಯ ಪಂಚೈವೇತಿ ನವೀನಾಹ. ನವೀನ ನೈಯಾಯಿಕರು 10 ಬೇಕಾಗಿಲ್ಲ, 5 ಸಾಕು ಅಂತ ಹೇಳಿದರು. ಎಷ್ಟು ಸಾಕು 5 ಅಂದರೆ, ಪ್ರತಿಜ್ಞಾ ಹೇತು ಉದಾಹರಣಾನಿ ಉದಾಹರಣೋಪ ನಿಗಮನಾನಿ ತ್ರಯೇವೇತಿ ಮೀಮಾಂಸಕಃ. ಮೀಮಾಂಸಕರು ಹೇಳಿದರು 3 ಸಾಕು ಅಂದರು. 10 ಹೋಗಿ 5 ಹೋಗಿ 3 ಬಂತು. ಪ್ರತಿಜ್ಞಾ ಹೇತು ಉದಾಹರಣಾನಿ 3 ಯಾವುದಿರಬಹುದು ಅಂದರೆ ಒಟ್ಟು 5ರಲ್ಲಿ ಅವ್ರು ಹೇಳಿದ ಪ್ರತಿಜ್ಞಾ ಹೇತು ಉದಾಹರಣ ಉಪನಯ ನಿಗಮನ 5 ಇರಬೇಕು ಅಂತ ಅವ್ರು ಹೇಳಿದರೆ ಅದರಲ್ಲಿ ಈ 3 ಇರ್ಬೋದು, ಆ 3 ಇರಬಹುದು. ಪ್ರತಿಜ್ಞಾ ಹೇತು ಉದಾಹರಣ ಇರಬಹುದು, ಉದಾಹರಣ ಉಪನಯ ನಿಗಮನ ಬೇಕಾದ್ರೆ ಮೂರು ಸಾಕು ಅಂತ ಅವ್ರು ಹೇಳಿದ್ರು, ಮೀಮಾಂಸಕರು ಹೇಳಿದ್ರು. ಉದಾಹರಣೋಪನಯವು ದ್ವಾವೇವೇತಿ ಬೌದ್ಧಾ, ಬೌದ್ಧ ಹೇಳ್ತಾರೆ ಬೇರೆ ಎರಡು ಸಾಕು, ಉದಾಹರಣ ಉಪನಯ ಇದ್ರೆ ಸಾಕು ಅಂತ ಅವ್ರು ಹೇಳಿದ್ರು. ತತ್ರ ತೃತೀಯ ಪಕ್ಷ ವ್ಯತಿರಿಕ್ತ ನಿಯಮ ಪಕ್ಷಾಹ ತಾವನ್ನೋಪನ್ನ ಇತ್ಯಾಹ. ಅದರಲ್ಲಿ ಪ್ರತಿಜ್ಞಾ ತೃತೀಯ ಪಕ್ಷ ಯಾವುದಾಯ್ತು, ಈಗ ಹೇಳಿದ್ರಲ್ಲ ಮೀಮಾಂಸಕರು ಹೇಳಿದ್ರಲ್ಲ, ಅದು ಇದ್ದಿದ್ರಲ್ಲೇ ವಾಸಿಯದು. ಉಳಿದೆಲ್ಲ ಏನದು ಬೇಕಾಗಿರೋ, ಉಳಿದೆಲ್ಲ ಪೂರ್ತಿ ಅನಗತ್ಯವಾದದ್ದು. ಈ ಮೂರನೇ ಪಕ್ಷ ಇದೆಯಲ್ಲ, ಮೂರಿದ್ದರೆ ಸಾಕು ಅಂತ ಹೇಳ್ತಾರೆ, ಸ್ವಲ್ಪ ವಾಸಿ ಅಂತ ಹೇಳ್ತಾರೆ. ಅದನ್ನು ಒಪ್ಪಲ್ಲ ಪೂರ್ತಿಯಾಗಿ, ಎಲ್ಲದಕ್ಕಿಂತ ಬೆಟರ್ ಇದೆ. ಯಾಕೆ ಮಿನಿಮೈಸ್ ಮಾಡಿದ್ದಾರೆ, ಮುಖ್ಯ ಹತ್ತೋಗಿ ಐದು ಹೋಗಿ ಮೂರಕ್ಕೆ ಬಂತಲ್ಲ, ಅದು ಮಿನಿಮೈಸ್ ಮಾಡಿದ್ದಾರೆ. ಬೌದ್ಧರು ಇನ್ನೂ ಕಡಿಮೆ ಮಾಡಿದರು ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಮಿಸ್ ಮಾಡಿದ್ದಾರೆ ಅವರು. ಆದ್ದರಿಂದ ಅವ್ರು ಎರಡು ಹೇಳಿದ್ದಾರೆ ಅಂತ ಒಪ್ಪಾಗಿಲ್ಲ, ಇವರು ಮೂರು ಹೇಳಿದ್ದು ಇದ್ದಿದ್ದರಲ್ಲೇ ವಾಸಿ ಅಂತ ಹೇಳಿ. ಸಾ ಪ್ರತಿಜ್ಞಾ ಹೇತು ದೃಷ್ಟಾಂತ ರೂಪ. ಸಾ ಅಂದ್ರೇನು, ಪರಾರ್ಥವಾಗಿ ಹೇಳ್ತಕ್ಕಂಥ ಅನುಮಾನ ಏನಿದೆ ಅದು ಯಾವ ರೀತಿ ಇರಬೇಕು ಅಂತ ಕೇಳಿದರೆ, ಮೂರಂಶ ಸಾಮಾನ್ಯವಾಗಿ ಹೊಂದಿರಬೇಕು. ಪ್ರತಿಜ್ಞಾ ಹೇತು ದೃಷ್ಟಾಂತ. ಪ್ರತಿಜ್ಞಾ ಅಂದ್ರೇನು, ಪರ್ವತೋ ವನ್ಹಿಮಾನ್, ಇದು ಪ್ರತಿಜ್ಞೆ. ಈ ಪ್ರತಿಜ್ಞೆ ಈ ರೀತಿಯಲ್ಲ, ಜಯದ್ರಥನ ಕೊಂದೇ ಕೊಲ್ತೇನೆ ಅಂಥ ಪ್ರತಿಜ್ಞೆಗಳಲ್ಲ. ಎಂಥ ಪ್ರತಿಜ್ಞೆ ಇದು, ಅಲ್ಲಿ ಪರ್ವತ ಅಲ್ಲಿ ಬೆಂಕಿ ಇದ್ದೇ ಇದೆ, ಈ ಥರ ಪ್ರತಿಜ್ಞೆ ಪ್ರತಿಜ್ಞಾ. ಮುಂದೆ ಹೇಳಿದ್ರು ಪಕ್ಷವಚನ ಪ್ರತಿಜ್ಞೆ, ಅದು ಡೆಫಿನೇಷನ್ ಅಲ್ಲ. ಪಕ್ಷವಚನ ಪ್ರತಿಜ್ಞಾ, ಪರ್ವತೋ ವನ್ಹಿಮಾನ್ ಅಂತ ಹೇಳ್ತೇವಲ್ಲ ಅದಕ್ಕೆ ಪ್ರತಿಜ್ಞೆ ಅಂತ ಕರೀತಾರೆ. ಇನ್ನೊಂದೇನು ಹೇತು, ಹೇತು ಅಂದ್ರೆ ಗೊತ್ತಿದೆ ಈಗ, ಧೂಮಾತ್ ಎಂಬ ಹೇತು. ಪರ್ವತೋ ವನ್ಹಿಮಾನ್ ಪ್ರತಿಜ್ಞಾ, ಧೂಮಾತ್ ಹೇತು. ದೃಷ್ಟಾಂತ ಅಂದ್ರೇನು, ಮಹಾನ ಸವತ್ ಅಡಿಗೆ ಮನೆ ಅಂತ ಹೇಳಿಬಿಟ್ಟು ಇಷ್ಟಿದ್ರೆ ಸಾಕು. ಸಾಮಾನ್ಯವಾಗಿ ಸಾಹಿತಿ ಉತ್ಪತ್ತಿ ಉಪಪತ್ತಿ ಪ್ರತಿಪಾದಕ ವಾಕ್ಯ ಉಪರಕ್ಷತೆ, ಸಾ ಅನ್ನೋ ವಾಕ್ಯಕ್ಕೆ ಉಪಪತ್ತಿಯನ್ನು ಹೇಳ್ತಕ್ಕಂಥ ವಾಕ್ಯವನ್ನು ಮನಸ್ಸಲ್ಲಿ ಇಟ್ಕೊಂಡು ಹೇಳಿರೋ ಮಾತು. ದೃಷ್ಟಾಂತೆ ಅತೀತ ದೃಷ್ಟಾಂತೆ ತತ್ ಪ್ರತಿಪಾದಕ ಉದಾಹರಣಂ. ಉದಾಹರಣೆ ಶಬ್ದಕ್ಕೆ ಏನರ್ಥ, ಕೆಲವು ಪದಗಳನ್ನು ಹೇಳ್ತಾರೆ ಈಗ. ಉದಾಹರಣೆ ಅಂದರೆ ಏನು ಅಂದರೆ, ದೃಷ್ಟಾಂತೆ ಅತೀತ ತತ್ ಪ್ರತಿಪಾದಕ ಉದಾಹರಣಂ. ದೃಷ್ಟಾಂತದೊಳಗೆ ಮಹಾನಸ ದೃಷ್ಟಾಂತ, ಅದರಲ್ಲಿ ವ್ಯಾಪ್ತಿಯನ್ನು ಹೇಳಿಕೊಟ್ಟಿದ್ದಾರೆ, ಅದಕ್ಕೆ ಉದಾಹರಣ ಅಂತ ಕರೀತಾರೆ. ಈಗ ಮಹಾನಸವತ್ ಪರ್ವತೋ ವನ್ಹಿಮಾನ್ ಅಂತ ಹೇಳೋದು ಉದಾಹರಣೆ ಕೊಟ್ಟು ಹೇಳೋ ಮಾತು. ಪ್ರತಿಪಾದನಾಯ ಪಕ್ಷವಚನಂ ಪ್ರತಿಜ್ಞಾ, ಅಲ್ಲಿ ಧೂಮ ಇದೆ ಧೂಮ ಇದೆ ಅಂತ ಹೇಳಿದ್ರು, ಸರಿ ಮುಂದೇನು ಅಂತ ಕೇಳಿದ. ಅದಕ್ಕೆ ಪರ್ವತದಲ್ಲಿ ಬೆಂಕಿ ಇದೆ ಅದು ಪಕ್ಷವಚನ ಅಂತ ಹೇಳಿದ್ರು. ಪ್ರತಿಪಾದನಾಯ ಪಕ್ಷವಚನಂ ಪ್ರತಿಜ್ಞಾ, ಬರೀ ಬೆಂಕಿ ಇದೆ ಅಂದ್ರೆ ಎಲ್ಲಿದೆ ಅಂತ ಹೇಳಬೇಕು, ಬೆಂಕಿ ಇದೆ ಅಂದ್ರೆ ಉಪಯೋಗ ಇಲ್ಲ. ಪರ್ವತ ಪರ್ವತ ಅಂದ್ರೆ ಉಪಯೋಗ ಇಲ್ಲ, ಪರ್ವತದಲ್ಲಿ ಬೆಂಕಿ ಇದೆ ಅಂತ ಹೇಳಿದ್ರೆ ಅದು ಅರ್ಥ ಆಗುತ್ತೆ. ಅದಕ್ಕೆ ಪ್ರತಿಜ್ಞಾ ಅಂತ ಹೇಳಿದ್ರು, ಪಕ್ಷವಚನಂ ಪ್ರತಿಜ್ಞಾ. ಮುಂದೆ ಯಥಾ ಪರ್ವತೋ ಅಗ್ನಿಮಾನ್, ಇದೆ ಪರ್ವತದಲ್ಲಿ ಬೆಂಕಿ ಇದೆ ಅನ್ನೋದು ಪ್ರತಿಜ್ಞಾ ವಾಕ್ಯ. ಯಾರು ಹೇಳಿದ್ರು? ಹಾಂ, ಅದಕ್ಕೆ ಅಂಥ ದೃಷ್ಟಾಂತ ಕೊಡಲಿಲ್ಲ ನಾವೀಗ. ನಾವು ಹೊಟ್ಟೆ ಆ ಬೆಂಕಿ ದೃಷ್ಟಾಂತ, ನಾವು ಯಾವುದಕ್ಕೆ ಕಬ್ಬಿಣ ದೃಷ್ಟಾಂತ ಬೇಕಿಲ್ಲ ಅಂತ ಕೇಳಿದ್ರೆ, ನಾವು ಏನು ಪುರುಮಾಂಡ ಕೊಟ್ಟಿಲ್ಲ ಈಗ, ಬರೀ ಬೆಂಕಿ ಇದೆ ಅಂತ ಪುರುಮಾಂಡ ಕೊಟ್ಟಿಲ್ಲ. ಅಲ್ಲಿ ಧೂಮದಿಂದ ಬೆಂಕಿ ಇದೆ ಅಂತ ಹೇಳಬೇಕಾಗಿದೆ. ಬೆಂಕಿ ಕಂಡಿದ್ರೆ ಪ್ರಶ್ನೆ ಏನು, ಅಲ್ಲಿ ಯಾಕೆ ಅನುಮಾನ ಮಾಡೋದಿಲ್ಲ ಅಂದರೆ ಬೆಂಕಿ ಕಾಣಿಸ್ತಾ ಇದೆ, ಮತ್ತೆ ಯುದ್ಧ ಹೇಳಬೇಕು ಅದಕ್ಕೀಗ. ರೆಡ್ಡಾಟ ಇರೋನೊಳಗೆ ನೀವು ಏನು ಕಾರಣ ಕೊಡೋಕೆ ನೆಸಿಟಿಲ್ಲ, ಅದಕ್ಕೆ ಬೆಂಕಿ ನೋಡಿ ಬೆಂಕಿನೇನು ಕಾಣ, ಬೆಂಕಿನೇ ಕಂಡಿದ್ದೀನಿ ಹೆಚ್ಚು ಕೊಡಬೇಕಾಗಿದೆ. ನೀವೀಗ ಏನು ಹೇಳಬೇಕಾಗಿಲ್ಲ, ಅದು ಯಾವ ಅದರಲ್ಲಿ ಸಿದ್ಧವಾಗಿದೆ ಇದೀಗ, ಪ್ರತ್ಯಕ್ಷ ಸಿದ್ಧ. ಅದಕ್ಕೆ ಏನು ಉಪಯೋಗಿಸ್ಬೇಕಾಗಿಲ್ಲ, ಅನುಮಾನ ಉಪಯೋಗಿಸ್ಬೇಕಾಗಿಲ್ಲ. ಅನುಮಾನ ಉಪಯೋಗಿಸೋದು ಯಾವಾಗ, ಯಾವಾಗ ನಮಗೆ ಸಾಧ್ಯ ಕಂಡಿಲ್ಲ ಆವಾಗ ನಾವು ಉಪಯೋಗಿಸ ಪ್ರಯತ್ನ ಪಡ್ತೀವಿ ಅದು, ಹೌದು ತಾನೆ? ದೇರ್ಫೋರ್ ಅದು ಟೋಟಲಿ ರೂಲ್ಡ್ ಔಟ್. ಈಗ ಸಾಧನತ್ವ ಅಭಿವ್ಯಂಜಕ ವಿಭಕ್ತ್ಯಂತಂ ಲಿಂಗವಚನ ಚೆನ್ನಾಗಿ ಬರ್ತದಾನೆ, ಪಾಸ್ ಆಗ್ಬೋದು. ಇವೆಲ್ಲ ಯಾವಾಗ ಹೇಳ್ತೇನೆ, ರಿಸಲ್ಟ್ ಬಂದಿಲ್ಲ ಹೇಳ್ತೇವೆ ಅಷ್ಟೇನೆ. ರಿಸಲ್ಟ್ ಬಂದ್ರೆ ಯುಕ್ತಿ ಬೇಕಾಗಿಲ್ಲ, ಏನು ಸಾಕು ಈಗ, ಅನ್ನೋದು ಸಾಕೋಗಿದೆ. ಆಗಮ ಬಂದೋಗಿದೆ, ಆದರೆ ಏನು ಅಲ್ಲಿ ಆಗಮ ಪ್ರತ್ಯಕ್ಷ ಇರಲ್ಲ, ಆಗಮ ಅಫೇರ್ ಆಗಿದ್ದು ಕಂಡಾಗಿದೆ. ವ್ಯಾಪ್ತಿ ಯಥಾ ಧೂಮವತ್ವಾತಿ ಸಾಧನತ್ವ ಅಭಿವ್ಯಂಜಕ, ಇವೆಲ್ಲ ಟೆಕ್ನಿಕಲ್ ಟರ್ಮ್ಸ್, ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಮುಂದೆ ಯಾವುದೇ ಗ್ರಂಥ ಹೋದ್ರೆ ತಕ್ಷಣ ಅರ್ಥ ಆಗ್ಬಿಡುತ್ತೆ. ಶಾಸ್ತ್ರ ಗ್ರಂಥ ಓದಬೇಕಾದ್ರೆ ಇವೆಲ್ಲ ಎಂಟ್ರಿ ಇದು ಕೊಡ ಹೋಯ್ತು, ಇದಿಲ್ಲದೆ ಓದಕ್ಕೆ ಹೋದಾಗ ಏನಾಗುತ್ತೆ, ಪ್ರತಿ ಸರ್ತ ಅರ್ಥ ಹೇಳ್ಬೇಕು ಅದಕ್ಕೆ. ಈ ಪರ್ವತ ಯಾವುದೇ ವಾಕ್ಯ ಅರ್ಥ ಅದಕ್ಕೆ ಅಷ್ಟೊತ್ತಿಗೆ ಆಗಿದೆ, ಇಷ್ಟೊತ್ತಿಗೆ ಸುಸ್ತೊಳಿದ್ರೆ ಮುಂದಕ್ಕೆ ಹೋಗೋದಿಲ್ಲ ಗಾಡಿ, ಇಷ್ಟೊತ್ತಿಗೆ ಅರ್ಥ ತಿಳ್ಕೊಂತ ತಲೆಬಿಸಿ ಆಗಿಬಿಡುತ್ತೆ, ಮತ್ತೆ ಮುಂದಕ್ಕೆ ಹೋಗೋದಿಲ್ಲ. ಇದೆಲ್ಲ ಗೊತ್ತೆ ಟಕ ಟಕ ಮುಂದೆ ಹೋಗ್ತಾ ಇರೋದು. ಉದಾಹರಣೆಗೆ ಎಮ್ ಎಸ್ ಸಿ ಕ್ಲಾಸಲ್ಲಿ ಮಗ್ಗಿ ಹೇಳ್ತಾ ಕುತ್ಕೊಂಡ್ಬಿಟ್ರೆ ಎದ್ದು ಪಾಠ ಬೀಬೇಕು ಅವರಿಗೆ, ಅದಕ್ಕೆ ಅವೆಲ್ಲ ಬರ್ತಿರ್ಬೇಕು ಮೊದಲೇ. ಇದು ಮನೆಯಲ್ಲಿ ಓದಿದ್ರೆ ಏನು ಕಷ್ಟ ಅಲ್ಲ, ಅವತ್ತಿಂದ ಅವತ್ತಿಗೆ ನೆನ್ಪಿಟ್ಕೊಂಡ್ಬಿಟ್ರೆ ಆಯ್ತು. ಸಾಧನತ್ವ ಅಭಿವ್ಯಂಜಕ ವಿಭಕ್ತ್ಯಂತಂ ಲಿಂಗವಚನಂ ಹೇತು, ಲಿಂಗವಚನಂ ಹೇತು. ಏನು ಮಾಡಬೇಕೀಗ, ಹೇತು ಕೊಡೋದು ಅಂದ್ರೆ ಏನು, ಲಿಂಗ ಧೂಮಾತ್ ಅನ್ನೋದು ಹೇತು. ಪರ್ವತ ವನ್ಹಿಮಾನ್ ಅಂತ ಹೇಳಿದ, ಧೂಮಾತ್ ಅನ್ನೋದು ಹೇತು. ಬರೀ ಧೂಮ ಅನ್ಬೋದು ಅಂತ ಪ್ರಶ್ನೆ, ಬರೀ ಧೂಮ ಅಂದ್ಬಿಟ್ರೆ ಅಗ್ನಿಮಾನ್ ಧೂಮ ಸಂಬಂಧ ಏನು ಪ್ರಶ್ನೆ ಬರಲಿಲ್ಲ ಅದಕ್ಕೀಗ. ಯಾವ ರೀತಿ ಹೇಳ್ಬೇಕದನ್ನ, ಧೂಮಾತ್, ಧೂಮಾತ್ ಏನದು, ಪಂಚವಿಭಕ್ತಿ. ಅದು ಪಂಚವಿಭಕ್ತಿ ಏನು ಹೇಳುತ್ತದೋ, ಹೇತು ಹೇಳ್ತಾ ಇದೆ. ಬಿಕಾಸ್ ಅಂತ ಅರ್ಥ, ತಾ ಶಬ್ದಕ್ಕೆ ಏನಂತ ಅರ್ಥ, ಲಿಂಗಾತ್ ಅಂತ ಹೇಳಿದಾಗ ಬಿಕಾಸ್ ಆಫ್ ಫೈರ್ ಸ್ಮೋಕ್ ಏನಿರ್ಬೇಕಲ್ಲಿ ದೇರ್ ಇಸ್ ಫೈರ್ ಅಂತ ಹೇಳಿದ್ರು ಗೊತ್ತಾಯ್ತಾ. ಅದಕ್ಕಾಗಿ ಸಾಧನತ್ವ ಅಭಿವ್ಯಂಜಕ ವಿಭಕ್ತ್ಯಂತಂ ಲಿಂಗವಚನಂ, ಸಾಧನತ್ವ ಅಭಿವ್ಯಂಜಕ ವಿಭಕ್ತ್ಯಂತಂ, ಸಾಧನತ್ವವನ್ನು ತಿಳಿಸಿಕೊಡ್ತಕ್ಕಂಥ ವಿಭಕ್ತಿಯನ್ನು ಹೊಂದಿರತಕ್ಕಂತಹ. ಸಾಧನತ್ವ ವ್ಯಂಜಕವಾದ ವಿಭಕ್ತಿ ಅಂದರೆ ಪಂಚಮವಿಭಕ್ತಿ ಅಂತ ಅರ್ಥ. ಪಂಚಮವಿಭಕ್ತಿಯ ಅದು ಲಿಂಗಂ ಅನ್ನೋದೇನದು ಪ್ರಥಮ ವಿಭಕ್ತಿ, ಲಿಂಗಾತ್ ಎಂಬುದೇನು ಪಂಚಮವಿಭಕ್ತಿ. ಆ ಶಬ್ದ ನಡೆಸೋದು ಗೊತ್ತಿರಬೇಕು, ಅದು ಯಾವ ರೂಪ ತಗೊಳ್ಳುತ್ತದು ಸಪ್ತಮಿ ಪಂಚಮಿಯಲ್ಲಿ ಅಂತ ಗೊತ್ತಿಲ್ಲದೆ ಹೋದರೆ ಹೆತು ಉಪಯೋಗ ಬರೋದಿಲ್ಲ. ಅದಕ್ಕೆ ಸಾಧನತ್ವವನ್ನು ತಿಳಿಸಿಕೊಡತಕ್ಕಂತಹ ವಿಭಕ್ತ್ಯಂತವಾಗಿರತಕ್ಕಂತಹ ಲಿಂಗವನ್ನು ತಿಳಿಸಿಕೊಡತಕ್ಕಂತಹ ವಾಕ್ಯಕ್ಕೇನಂತಾರೆ ಹೇತು ಅಂತ ಕರೀತಾರೆ. ಯಥಾ ಧೂಮವತ್ವಾತ್, ಧೂಮಾತ್ ಅನ್ಬಹುದು, ಧೂಮವತ್ವಾತ್ ಅನ್ಬಹುದು. ಧೂಮ ಧೂಮದಿಂದಾಗಿ, ಧೂಮವನ್ನು ಹೊಂದಿರುವುದರಿಂದಾಗಿ, ಅಷ್ಟೇ ವ್ಯತ್ಯಾಸ. ಧೂಮಾತ್ ಅಂದರೆ ಧೂಮ ಇರೋ ಧೂಮದಿಂದಾಗಿ, ಬಿಕಾಸ್ ಆಫ್ ಸ್ಮೋಕ್ ಅಷ್ಟೇ. ಎರಡನೇ ಅರ್ಥ ಏನದಕ್ಕೆ, ಧೂಮವತ್ವಾತ್ ಧನ ಧನವತ್ವಾತ್ ಇದ್ರೆ ಹಾಗೆ ಧೂಮವತ್ವಾತ್ ಇತಿ. ವ್ಯಾಪ್ತಿದರ್ಶನ ಪುರಸ್ಸರಂ ಸಮ್ಯಕ್ ದೃಷ್ಟಾಂತಾಭಿಧಾನ ಉದಾಹರಣಂ, ವ್ಯಾಪ್ತಿ ದರ್ಶನ ಪುರಸ್ಸರಂ ಸಮ್ಯಕ್ ದೃಷ್ಟಾಂತಾಭಿಧಾನಂ ಉದಾಹರಣಂ. ದೃಷ್ಟಾಂತವನ್ನು ಕೊಡೋದಕ್ಕೆ ಉದಾಹರಣ ಅಂತ ಕರೀತಾರೆ. ಬರೀ ಮಹಾನ ಸವತ್ ಅಂದ್ರೇನು, ದೃಷ್ಟಾಂತ. ಮಹಾನ ಸವತ್ ಅಡಿಗೆ ಮನೆಯಂತೆ, ಅದು ದೃಷ್ಟಾಂತ. ಅದು ಉದಾಹರಣ ಅಂದ್ರೇನು, ತೋರಿಸ್ಬೇಕು ಅದನ್ನ. ಯಾವುದದು, ವನ್ಯವ್ಯಾಪ್ಯ ಧೂಮಮಾನ ಎಂ ಪರ್ವತ ಅಂತ ಹೇಳಿಬಿಟ್ರೆ, ಅಂದರೆ ಯಾವುದು ವನ್ಯ ಜೊತೆಗೆ ಇರುತ್ತೋ ಅಂಥ ಧೂಮವನ್ನು ಪರ್ವತ ಹೊಂದಿದೆ ಅಂತ ಹೇಳಿದ. ಅದೇ ರೀತಿ ವನ್ಯವ್ಯಾಪ್ಯ ಧೂಮವತ್ ಮಹಾನ ಸವತ್ ಅಂತ ಹೇಳಿಬಿಟ್ರೆ ಗೊತ್ತಾಯ್ತಾ. ವನ್ಯ ಇದ್ರೆ ಮಾತ್ರ ಇರತಕ್ಕಂಥ ಧೂಮವನ್ನು ಹೊಂದಿರತಕ್ಕಂಥ ಅಡಿಗೆ ಮನೆಯಂತೆ ಇದಿರೋದ್ರಿಂದ ಇಲ್ಲಿ ಬೆಂಕಿ ಇದೆ. ಅದಕ್ಕೆ ಉದಾಹರಣ, ಉದಾಹರಣ ಅಂದರೆ ಬರೀ ಮೆನ್ಷನ್ ಮಾಡೋದ್ರ ಬದಲು ವ್ಯಾಪ್ತಿಯನ್ನು ತೋರಿಸಿ ಹೇಳೋದಕ್ಕೇನಂತಾರೆ ಉದಾಹರಣ. ಇಲ್ಲಿ ಉದಾಹರಣೆ ಈ ರೀತಿ ಉದಾಹರಣೆ ಅಲ್ಲ, ಉದಾಹರಣೆ ಕೊಡು ಅಂತ ಹೇಳ್ತಾರೆ, ಆ ರೀತಿ ಉದಾಹರಣೆ ಅಲ್ಲ, ಉದಾಹರಣೆ ತೋರಿಸೋದು. ದೃಷ್ಟಾಂತವದಲ್ಲಿ ವ್ಯಾಪ್ತಿಯನ್ನು ಪ್ರದರ್ಶನ ಮಾಡಿಬಿಟ್ರೆ ಸರಿ ಹೋಗುತ್ತೆ. ದೃಷ್ಟಾಂತ ಅಂದ್ರೇನು, ವ್ಯಾಪ್ತಿ ಗ್ರಹಣ ಸ್ಥಲಂ ದೃಷ್ಟಾಂತ, ವ್ಯಾಪ್ತಿ ಗ್ರಹಣ ಸ್ಥಲಂ ದೃಷ್ಟಾಂತ. ವ್ಯಾಪ್ತಿಯಲ್ಲಿ ಡೆಮಾನ್ಸ್ಟ್ರೇಟ್ ಮಾಡ್ತೇವಲ್ಲ ಅದಕ್ಕೇನಂತಾರೆ, ಅದು ದೃಷ್ಟಾಂತ. ಧೂಮ ಇದ್ದಲ್ಲಿ ಬೆಂಕಿ ಇದೆ ನೋಡು, ಮಹಾನಸಕ್ಕೂ ಅಡಿಗೆ ಮನೆಗೆ ಹೋಗು, ಅಲ್ಲಿ ಧೂಮ ಇದೆ ನೋಡು, ಅಲ್ಲಿ ಬೆಂಕಿ ಇದೆಯಲ್ಲ ಅಂತ ಏನು ಡೆಮಾನ್ಸ್ಟ್ರೇಟ್ ಮಾಡಿದ್ರೆ ವ್ಯಾಪ್ತಿನ, ಅದಕ್ಕೇನಂತಾರೆ ಆ ಜಾಗಕ್ಕೆ ದೃಷ್ಟಾಂತ ಅಂತ ಕರೀತಾರೆ. ವ್ಯಾಪ್ತಿಯನ್ನು ಪ್ರದರ್ಶನ ಮಾಡಿ ತೋರಿಸಿದಾಗ ಉದಾಹರಣ, ಬರೀ ವ್ಯಾಪ್ತಿ ಇರೋ ಜಾಗ ತೋರಿಸ್ಬಿಟ್ರೆ ಅದು ದೃಷ್ಟಾಂತ. ದೃಷ್ಟಾಂತಕ್ಕೆ ಉದಾಹರಣೆಗಿರೋ ವ್ಯತ್ಯಾಸ ಅಷ್ಟಿದೆ. ದೃಷ್ಟಾಂತ ಸದ್ವಿವಿಧ, ದೃಷ್ಟಾಂತ ಅನ್ನೋದು ಎತ್ತ ಎರಡು ವಿಧ, ಸಾಧರ್ಮ್ಯ ದೃಷ್ಟಾಂತ ವೈಧರ್ಮ್ಯ ದೃಷ್ಟಾಂತಶ್ಚ ಇತಿ ಏಕೇ. ಕೆಲವರು ಹೇಳ್ತಾರೆ ಎರಡು ವಿಧ ಹೇಗೆ ಅಂದರೆ, ಸಾಧರ್ಮ್ಯ ದೃಷ್ಟಾಂತ ವೈಧರ್ಮ್ಯ ದೃಷ್ಟಾಂತ ಅಂತ ಹೇಳ್ತಾರೆ. ಸಾಧರ್ಮ್ಯ ದೃಷ್ಟಾಂತ ಅಂದ್ರೇನು, ಧೂಮ ಇದ್ದಲ್ಲಿ ಬೆಂಕಿ ಇರುತ್ತೆ, ನೋಡು ಮಾನಸದಲ್ಲಿದೆ ಅಂತ ಹೇಳಿದರೆ, ಇದ್ದಾಗಿರುತ್ತೆ ಅಂತ ಹೇಳಿದರೆ ಸಾಧರ್ಮ್ಯ. ನೋಡು ಸರೋವರ ಇದೆ, ಅಲ್ಲೇನಿಲ್ಲ ಬೆಂಕಿನೂ ಇಲ್ಲ, ಅಲ್ಲಿ ಧೂಮನೂ ಇಲ್ಲ ಅಂತೇಳಿ ನೆಗೆಟಿವ್ ಫಾರ್ಮ್ ಹೇಳ್ತೀವಿ. ಅದಕ್ಕೇನಂತಾರೆ ವ್ಯತಿರೇಕ ದೃಷ್ಟಾಂತ. ವೈಧರ್ಮ್ಯ ದೃಷ್ಟಾಂತ ಅಂದರು ವ್ಯತಿರೇಕ ದೃಷ್ಟಾಂತ ಅಂದರು ಒಂದೇ. ಅಂದರೆ ಇದು ಹೀಗಿಲ್ಲದಿದ್ರೆ ಹೀಗಿರೋದಿಲ್ಲ ಅನ್ನೋದು ವ್ಯತಿರೇಕ, ಹೀಗಿದ್ರೆ ಹೀಗಿರುತ್ತಬೋದು ಅನ್ವಯ ಅಷ್ಟೇ. ಸೊ ಪಾಸಿಟಿವ್ ಫಾರಂ ನೆಗೆಟಿವ್ ಫಾರಂ ಅಂತ ಇಟ್ಕೊಂಡ್ರಾಯ್ತು. ವೈಧರ್ಮ್ಯ ದೃಷ್ಟಾಂತಶ್ಚ ಇತ್ತೇಕೆ ಅನ್ವಯಸ್ಯ, ಅನ್ವಯ ವ್ಯಾಪ್ತಿ ಗ್ರಹಣ ಸ್ಥಲಂ ಸಾಧರ್ಮ್ಯ ದೃಷ್ಟಾಂತ. ಮತ್ತೆ ಅನ್ವಯ ವ್ಯಾಪ್ತಿಯನ್ನು ತೋರಿಸಕ್ಕೆ ಹೊರಟಾಗ ದೃಷ್ಟಾಂತ ಏನಾಗುತ್ತದೋ ಸಾಧರ್ಮ್ಯ ದೃಷ್ಟಾಂತ. ವೈಧರ್ಮ್ಯ ತೋರಿಸಕ್ಕೆ ಹೊರಟಾಗ ಏನಾಗುತ್ತದೋ ವೈಧರ್ಮ್ಯ ದೃಷ್ಟಾಂತ. ವೈಧರ್ಮ್ಯ ದೃಷ್ಟಾಂತ ಯಾವುದು, ಅದಕ್ಕೆ ಸರೋವರ ಮಹಾಹೃದವತ್, ಹೃದವತ್ ಬೇಕಾದ್ರೂ ಅನ್ಬಹುದು, ಮಹಾನಸ ಮಹಾಹೃದವತ್ ಅಂತ ಹೇಳ್ಬೋದು, ಸಣ್ಣ ದೊಡ್ಡ ಸರೋವರದಂತೆ ಅಂತ ಹೇಳಿದರೆ ಇನ್ನೂ ಕ್ಲಿಯರ್ ಆಗುತ್ತೆ ಎಂಬ ದೃಷ್ಟಿಯಿಂದ ಹೇಳ್ತಾರೆ. ವ್ಯತಿರೇಕ ವ್ಯಾಪ್ತಿ ಗ್ರಹಣ ಸ್ಥಳ ವೈಧರ್ಮ್ಯ ದೃಷ್ಟಾಂತ, ವ್ಯತಿರೇಕ ವ್ಯಾಪ್ತಿ ಇರುತ್ತೋ ವೈಧರ್ಮ್ಯ ದೃಷ್ಟಾಂತ. ಅದೇ ಉದಾಹರಣಮಿ ಏವಂ ದ್ವಿವಿಧಂ, ಉದಾಹರಣೆ ಕೂಡ ಎರಡು ವಿಧ ಆಯ್ತು. ಈಗ ಸಾಧರ್ಮ್ಯ ಉದಾಹರಣ ವೈಧರ್ಮ್ಯ ಉದಾಹರಣ ಅಂತೇಳಿ ಅದನ್ನು ಎರಡು ಮಾಡ್ಬೋದು ಆ ರೀತಿ ಹೇಳಿಕೊಳ್ತಾಗ. ತತ್ರ ಸಾಧರ್ಮ್ಯ ಉದಾಹರಣ ಯಥ, ಸಾಧರ್ಮ್ಯ ಉದಾಹರಣೆ ಹೇಗಿರುತ್ತೆ ಅಂದರೆ, ಯೋ ಧೂಮವಾನ್ ಅಸೋ ಅಗ್ನಿಮಾನ್ ಯಥಾ ಮಹಾನಸಃ, ಹೇ ಯಾವುದು ಧೂಮ ಹೊಂದಿರುತ್ತೋ ಅದು ಅಗ್ನಿ ಹೊಂದಿರುತ್ತೆ ಅಡಿಗೆ ಮನೆಯಂತೆ, ಇದು ಸಾಧರ್ಮ್ಯ ದೃಷ್ಟಾಂತ. ಯಾವುದು ವೈಧರ್ಮ್ಯ ಉದಾಹರಣ ಯಥ, ಯೋ ಅಗ್ನಿಮಾನ್ ನ ಭವತಿ ಸ ಧೂಮವಾನ್ ನ ಭವತಿ ಯಥಾ ಹೃದ, ಇಲ್ಲಿ ಅಗ್ನಿ ಇರೋದಿಲ್ಲೋ ಅಲ್ಲಿ ಧೂಮಕಳು ಇರೋದಿಲ್ಲ, ಸರೋವರದಂತೆ ಅಂತ ಹೇಳಿದ. ಇದು ಅರ್ಥ ಮಾಡಿಕೊಂಡ್ರೆ ವ್ಯತಿರೇಕ ಅದು ಸಾಧರ್ಮ್ಯ. ಏತೈಹಿ ಸ್ತ್ರೀಭಿರೇವ ಅವಯವೈಹಿ ಉಪಪತ್ತೇ ಬೋಧಯಿತು ಶಕ್ಯತ್ವಾತ್ ನ ತಾದೃಶ ಅವಯವತ್ವಾದಿ ನಿಯಮೋ ಯುಕ್ತ. ಈ ಮೂರರಿಂದನೇ ನಮಗೆ ಇನ್ನೊಬ್ಬರಿಗೆ ಅಲ್ಲಿ ಅನುಮಾನದಿಂದ ಬರೋ ಜ್ಞಾನ ಹುಟ್ಟಿಸಕ್ಕೆ ಸಾಧ್ಯ ಇರೋದ್ರಿಂದ ಹತ್ತಡೋದು ಹತ್ತೊಂದೊಪ್ಪ ಐದಂತೊಪ್ಪ ಈ ರೀತಿ ಹೇಳಿದ್ದೆಲ್ಲ ಸರಿಯಲ್ಲ, ಈ ಮೂರು ಸಾಕು ಅಂತ ಹೇಳಿದ್ರು. ಅಥವಾ ದುಷ್ಟಾಂತ ಪದೇನ ತದ್ವಚನ ಮಾತ್ರ ಉಪಲಕ್ಷಣೆ ಇದಂ ಪಕ್ಷಾಂತರಂ, ಅಥವಾ ದುಷ್ಟಾಂತ ಪದೇನ ತದ್ವಚನ ಮಾತ್ರ ಉಪಲಕ್ಷಣೇನ ಇದಂ ಪಕ್ಷಾಂತರಂ ಉಪಲಕ್ಷಣಂಚೇತತ್. ಹೇಗೆ ಅಂದರೆ ಉದಾಹರಣ ಉಪನಯ ನಿಗಮನೈಹಿ, ಉದಾಹರಣೋಪನಯ ಅಭ್ಯಾಂ ವಾ ಶಕ್ಯತೆ ಬೋಧಯಿತು. ಉದಾಹರಣ ಉಪನಯ ನಿಗಮನ ಅವು ಏನಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಪ್ರತಿಜ್ಞಾ ಫಸ್ಟ್ ಇದು ಪರ್ವತೋ ನಿಮಾನ್ ಪ್ರತಿಜ್ಞಾ. ಧೂಮಾತ್ತಂಬದೇನದು ಹೇತುವುದು, ಪ್ರತಿಜ್ಞೆ ಆಯಿತು ಹೇತು ಆಯಿತು. ಆಮೇಲೆ ದುಷ್ಟ ಉದಾಹರಣೆ ಏನು ಮಹಾನಸವತ್ ಅಂತ ಹೇಳಿದ ಮುಗಿತಲ್ಲಿಗೆ. ಉಪನಯ ಅಂದರೆ ಏನು, ಪರ್ವತದಲ್ಲಿ ಬೆಂಕಿ ಇದೆ ಧೂಮ ಇರೋದರಿಂದ ಅಡಿಗೆ ಮನೆಯಂತೆ ಅಂಥೇಳಿ ಆಮೇಲೆ ಉಪನಯ ಮಾಡ್ತಾರೆ. ಉಪನಯ ಅಂದರೆ ಏನು, ಈ ಪರ್ವತದಲ್ಲಿ ಆ ರೀತಿಯಲ್ಲಿ ಹೊಗೆ ಇದೆ ಆದ್ದರಿಂದ ಆ ರೀತಿಯಲ್ಲಿ ಹೊಗೆ ಎಂತ ಯಾವ ರೀತಿ ಅಡಿಗೆ ಮನೆಯಲ್ಲಿ ಹೊಗೆ ಇದೆ ಅಲ್ಲಿ ಹೊಗೆ ಇರೋದೆ ಆದ್ದರಿಂದ ಉಪನಯ. ಉಪನಯ ಅಂದ್ರೆ ಏನು, ಬಿಗಿನ್ ಕ್ಲೋಸ್ ಟು ದಿ ಕನ್ಸರ್ನ್ ಟಾಪಿಕ್, ಅದು ಉಪನಯ. ಆಮೇಲೆ ತಸ್ಮಾತ್ ಪರ್ವತೋ ಅಗ್ನಿಮಾನ್ ಕನ್ಕ್ಲೂಷನ್, ಅದಕ್ಕೆ ನಿಗಮನ ಅಂತ. ನಿಗಮನ ಅಂದ್ರೆ ಏನು, ಕನ್ಕ್ಲೂಷನ್. ಹೆನ್ಸ್ ಅಂತ ಹೇಳ್ತೀವಲ್ಲ, ಹಾಗೆ ಪ್ರತಿಜ್ಞಾ ಹೇತು ದೃಷ್ಟಾಂತ ಆಮೇಲೆ ಉಪನಯ ನಿಗಮನ ಈ ಐದು ಆಯ್ತಲ್ಲಿಗೆ. ಅದರಲ್ಲಿ ಐದು ಇರಬೇಕಂತ ಪ್ರಶ್ನೆ ಮಾಡಿದರೆ ಬೇಕಿಲ್ಲ. ಉದಾಹರಣ ಉಪನಯ ನಿಗಮನ ಇಹಿ, ಉದಾಹರಣ ಉಪನಯ ನಿಗಮನ ಬೇಕಾದರೂ ಆಗಬಹುದು. ಉದಾಹರಣ ಉಪನಯಾಭ್ಯಾಮ್, ಉದಾಹರಣ ಉಪನಯ ಎರಡು ಬೇಕಾದರೂ ಆಗಬಹುದು. ವಾ ಶಕ್ಯತೆ ಬೋಧಯಿತು ದೃಷ್ಟಾಂತೋಪಮಾನೇನ ಲಿಂಗಸ್ಯ ಪಕ್ಷೆ ಉಪಸಂಹಾರ ಉಪನಯ. ಉಪನಯಕ್ಕೆ ಅರ್ಥ ಬರುತ್ತಾನೆ, ದೃಷ್ಟಾಂತೋಪಮಾನೇನ ಲಿಂಗಸ್ಯ ಪಕ್ಷೆ ಉಪಸಂಹಾರ ಉಪನಯ. ದೃಷ್ಟಾಂತವನ್ನು ಮುಂದಿಟ್ಟುಕೊಂಡು ಆ ಒಂದು ಅಂಥ ಒಂದು ಧೂಮ ಪಕ್ಷದಲ್ಲಿದೆ ನೋಡು ಅಂತ ಹೇಳೋದಕ್ಕೆ ಉಪನಯ ಅಂತ ಕರೀತಾರೆ. ಹೊಗೆ ಇದ್ದಲ್ಲಿ ಬೆಂಕಿ ಇರುತ್ತೆ, ಪರ್ವತದಲ್ಲಿ ಹೊಗೆ ಇದೆ, ಆ ವಿಷಯ ಕ್ಲೋಸ್ ಬಂತೀಗ, ಆದ್ದರಿಂದ ಅಲ್ಲಿ ಏನಿರಬೇಕು ಬೆಂಕಿ, ಅದು ನಿಗಮನ, ಅದು ಉಪನಯ ನಿಗಮನ. ಸೋಪಿ ಉದಾಹರಣಾನುಸಾರೇಣ ದ್ವಿವಿಧ ಐತಿ, ಅದು ಕೂಡ ಹಾಗೆ ಸಾಧರ್ಮ್ಯೋಪನಯ ವೈಧರ್ಮ್ಯೋಪನಯ ಅಂತೇಳಿ. ಸಾಧರ್ಮ್ಯೋಪನಯ ಸಮಾನತರವನ್ನು ತೋರಿಸಿ ಮಹಾನಸದಂತೆ ಇಲ್ಲಿ ಒನ್ನೆಯ ಜೊತೆಗೆ ವ್ಯಾಪ್ತವಾಗಿರತಕ್ಕಂಥ ಹೊಗೆ ಇದೆ ಅಂತ ಕೇಳಿದರೆ ಅದು ಸಾಧರ್ಮ್ಯೋಪನಯ. ಗೊತ್ತಾಯ್ತಾ, ಸರೋವರದಲ್ಲಿ ಹೇಗಿರೋದಿಲ್ಲ ಹಾಗಿಲ್ಲ ಅಂತ ಹೇಳಿಬಿಟ್ರೆ ಅದು ವೈಧರ್ಮ್ಯೋಪನಯ ಅಂತ ಕರೀತಾರೆ. ತಥಾಯಂ ನಿರ್ಧೂಮ ಪರ್ವತ ಇದೆ ವೈಧರ್ಮ್ಯೋಪನಯ. ಹೇತು ಪುರಸ್ಸರಂ ಪಕ್ಷೇ ಸಾಧ್ಯೋಪಸಂಹಾರೋ ನಿಗಮನಂ. ಇದು ಸಾಧ್ಯ ಉಪಸಂಹಾರ ಕನ್ಕ್ಲೂಷನ್. ಎಲ್ಲಿ ಪಕ್ಷೆ, ಪಕ್ಷ ಅಂದರೆ ಯಾವುದು, ಪರ್ವತ. ಪರ್ವತದಲ್ಲಿ ಹೇತು ಪುರಸ್ಸರ ಧೂಮ ಹೊಂದಿರತಕ್ಕಂಥ ಈ ಪರ್ವತ ಆದ್ದರಿಂದ ಏನಾಗಿದೆ, ಬೆಂಕಿಯನ್ನು ಹೊಂದಿಯೇ ಇದೆ. ಇದು ನಿಗಮನ, ನಿತರಾಂ ಗಮನಂ ನಿಗಮನಂ ಅಂದರೆ ಅಫರ್ ಮಾಡೋ, ಥೇರ್ಫೋರ್ ಇದ್ದೇ ಇದೆ ನಿಗಮನ ಅಂತ ಕರೀತಾರೆ. ಯಥಾ ತಸ್ಮಾತ್ ಪರ್ವತೋ ಅಗ್ನಿಮಾನೇ ವೈದಿ, ಪರ್ವತದಲ್ಲಿ ಅಗ್ನಿ ಇದ್ದೇ ಇದೆ ಅಂತ ಹೇಳಿದ. ಕಿಂಚ ಜಿಜ್ಞಾಸಾದಯ ಶಬ್ದ ಏವ ನ ಭವಂತಿ. ಇವೆಲ್ಲ ನಮ್ಗೆ ಯಾವ ಸೀರಿಯಸ್ ಗೊತ್ತಾಗುತ್ತೆ ಅಂದರೆ ಎಲ್ಲೋ ಎರಡಪ್ಪ ಬಿಟ್ಟಿರ್ತಾರೆ, ಏನು ಯೋಚನೆ ಮಾಡ್ತಾ ಇದ್ದಾರೆ, ಪಾಪ ಇದ್ಬೇಕಾಗಿದೆ ಕಾಣ್ತಾ ಇಲ್ಲ, ದೂರದಲ್ಲಿ ಹೊಗೆ ಕಾಣಿಸ್ತು, ಓಹೋ ಇಲ್ಲಿ ಬೆಂಕಿ ಇದೆ ಅಂತಾಯ್ತು, ಯಾರೋ ಅಡುಗೆ ಮಾಡ್ತಿರಬೇಕು. ಸೊ ಮನುಷ್ಯರಿದ್ದಾರೆ ಸದ್ಯ, ನಾವೆಲ್ಲೋ ಏನಾಯ್ತು, ಈಗ ನಮಗೆ ಜ್ಞಾನ ಸಿಕ್ತು, ದಾರಿ ತಪ್ಪಿಸ್ಕೊಂಡು ಮನುಷ್ಯನಿಗಿಂತ ಕಂಡ್ರೆ ಏನಾಗುತ್ತಾಗ, ಅದು ಭಾರಿ ಹೊಗೆ ಬಂದರೆ ಕಾಡಿಗಿಚ್ಚು ತಿಳ್ಕೊಂಡ್ಬಿಡ್ತಾನೆ, ಬ್ಲಾಸ್ಟ್ ಅಂತ ತಿಳ್ಕೊಂಡ್ಬಿಡ್ತಾನೆ. ಆಗಲ್ಲ, ಸ್ವಲ್ಪ ಸ್ವಲ್ಪ ಹೊಗೆ ಬರ್ತಿದ್ರೆ ಯಾರೋ ಅಡುಗೆ ಅಡುಗೆ ಮಾಡೋಕೆ ಕಾಣಿಸ್ತಾ ಇದೆ. ಆದ್ದರಿಂದ ಏನಾಗಿರಬೇಕು, ಇಲ್ಲಿ ಜನ ಇದ್ದಾರೆ, ಸದ್ಯ ನಮಗೊಂದು ಆಶ್ರಯ ಸಿಕ್ಕಾಗಾಯಿತು, ಎಷ್ಟು ಹೆಲ್ಪ್ ಆಗುತ್ತೆ. ಸುಮ್ಮನೆ ಕೂತ್ಕೊಂಡು ಮಾತಾಡಿದಾಗ ಹೋಗಿ ಬಿಟ್ಟು ಇದ್ರೆ ಬಿಟ್ಟರೆ ಅಂತ ಹೇಳ್ಕೊಂಡ್ಬಿಡ್ತೇವೆ. ಆ ಪ್ರಸಂಗ ಬಂದಾಗ ಏನಾಗುತ್ತದೆ, ಸೀರಿಯಸ್ ಕನ್ಸರ್ನ್ ಇದ್ದಾಗ ಆಗುತ್ತೆ ಎಫೆಕ್ಟ್, ಬೇರೆ ಕಡೆ ಇರೋದಿಲ್ಲ. ಇವೆಲ್ಲ ಲೋಕದಲ್ಲಿ ಕಾಣದೇ, ಅದೆಲ್ಲ ಕೂಡ ದಾರಿ ತಪ್ಪಿಸಿದವರೆಲ್ಲ ಕೂಡ ಹೇಳ್ತಾರೆ. ಇದೇ ರೀತಿ ಏನಾಯ್ತು, ಈಗ ಪಾಂಡವರೆಲ್ಲ ನೀರು ಹುಡ್ಕೊಂಡು ಹೊರಟರು, ಹಿಂಗೆ ನಡ್ಸ್ಕೊಂಡವರು ಸಿಗಲಿಲ್ಲ ಜಿಂಕೆಯರು. ಆಮೇಲೆ ತುಂಬ ಬಾಯಾರಿಕೆ ಆಯಿತು, ನೀರು ಬೇಕು ಅಂತ ಕೇಳಿದರು. ನಕುಲ ನೀರಿದೆ ನೋಡು ಅಂತ ಹೇಳಿದರು. ನಕುಲ ಮರ ಹತ್ತಿದ, ನಿಂತ್ಕೊಂಡ, ಅಲ್ಲಿ ನೀರಿರಬೇಕು ಅಂತ ಹೇಳಿದ. ಯಾತಕ್ಕೆ, ತುಂಬ ಗಿಡಗಳಿವೆ, ಹಸಿ ಹಸಿಯಾಗಿ ಕಾಣ್ತಾ ಇವೆ, ಈಗ ಬಾಗಿವೆ, ನೀರಿರಬೇಕು ಅಂತ ಹೇಳಿದ. ಅದೇನು ವ್ಯಾಪ್ತಿ, ಅದು ಎಷ್ಟು ಉಪಯೋಗ ಆಯ್ತು, ಅಲ್ಲಿ ಹೋದ್ರೆ ನೀರಿತ್ತು, ಅಲ್ಲಿ ನೀರಿತ್ತು, ಎಷ್ಟು ಪ್ರತಿ ಶುರುವಾಯ್ತು, ನೀರು ಕರೆಕ್ಟ್ ಆಯ್ತಲ್ಲ, ಗೆಸ್ ಮಾಡಿತ್ತು. ಈಗ ನೀರು ಬೇಕಾದ್ರೆ ಗೊತ್ತಾಯ್ತು ಎಷ್ಟು ಪ್ರಾಬ್ಲಮ್ ಇದೆ ಅಂತೇಳಿ. ನೀರು ಹುಡ್ಕೋದಕ್ಕೊಂದು ಮಾರ್ಗ ಇದೆ, ಅದೇ ರೀತಿಯಲ್ಲಿ ಅಗ್ನಿ ಹುಡ್ಕೋದಕ್ಕೊಂದು ಮಾರ್ಗ ಇದೆ, ಅನೇಕ ದಾರಿ ಇದೆ. ಜನ ತುಂಬ ಓಡಾಡಿದ ಜಾಗ ಹೋಗಿದೆ, ಹಾಗಿದ್ರೆ ಇದು ಮನುಷ್ಯರು ಓಡಾಡಿರೋ ಜಾಗ, ಕೆಲವು ಕ್ರೂರ ನಮಗೆ ಓಡಾಡಿರೋ ಜಾಗ ಇರಬಹುದು. ಆನೆ ಹೋಗಿರ್ಬಾರ್ದು, ಮರಗಳು ಬಿದ್ದೋಗ್ಬಿಟ್ಟಿರುತ್ತೆ, ಏನಾಗಿರುತ್ತೆ ಅಲ್ಲಿ, ಟ್ರ್ಯಾಕ್ಟರ್ ಆನೆನೇ ಹೋಗಿರುತ್ತೆ ಅಂತ ಅರ್ಥ. ಆ ಥರ ಯೋಚನೆ ಮಾಡಿದಾಗ ದಾರಿ ಗೊತ್ತಾಗುತ್ತೆ. ಇವೆಲ್ಲ ಪ್ರಾಕ್ಟಿಕಲಿ ಉಪಯೋಗ ಬರೋದು ನಮಗೆ ಪ್ರಸಂಗ ಬಂದಾಗ. ಕಿಂಚ ಜಿಜ್ಞಾಸಾದಯ ಶಬ್ದಾಯವನ ಭವಂತಿ. ಇನ್ನು ಜಿಜ್ಞಾಸ ಅಂತ ಸೆರ್ಜ್ ಮಾಡಿದ್ರಲ್ಲ, ಜಿಜ್ಞಾಸೆ ಇರಬೇಕು ಮದ್ದು ಅಂತೇಳಿ. ಜಿಜ್ಞಾಸೆ ಇಲ್ಲದವರು ಮುಂದೆ ಹೇಳೋದಕ್ಕೆ ಬರೋದಿಲ್ಲ, ಆದ್ದರಿಂದ ಯಾವುದಲ್ಲೂ ಸೇರಿಸ್ಬಾರ್ದನ. ಜಿಜ್ಞಾಸೆ ಶಬ್ದದಲ್ಲಿ ಇನ್ಕ್ಲೂಡ್ ಆಗೋದಿಲ್ಲ. ಪರಾರ್ಥಾನುಮಾನದಲ್ಲಿ ಏನಿರೋದು, ಒಂದು ವಾಕ್ಯ ಗೊತ್ತಾಯ್ತಾ, ವಾಕ್ಯಕ್ಕೆ ಎಷ್ಟು ಅವಯವ ಇರಬೇಕು ಅಂದ್ರೆ ಮಾತಾಡ್ತಿರೋದು. ಜಿಜ್ಞಾಸೆ ಇರಬೇಕು ಅಂತ ಹೇಳೋದಕ್ಕೆ ಹೋಗಬಾರ್ದು, ಅದಕ್ಕೆ ಜಿಜ್ಞಾಸೆ ಇಲ್ಲದ ಮುಂದೆ ಹೇಳೋದೇ ಇಲ್ಲ. ಅದರಿಂದಾಗೇನೆ ಅನ್ಕನ್ಸರ್ನ್ ಗೊತ್ತಾಯ್ತಾ, ಅದು ಕನ್ಸರ್ನ್ ವಿಚಾರ ಅಲ್ಲ, ಬಿಟ್ಟುಬಿಡಬೇಕು. ಯಾತಕ್ಕೆ ಹೇಳ್ತಾ ಇದ್ರ, ಆ ಜರನ್ನಯ್ಯಕ್ಕೆ ಏನು ಹೇಳಿದರು, ಹತ್ತಬೇಕು ಅಂತ ಹೇಳಿದ್ರಲ್ಲ, ಹತ್ತಬೇಕಾದ ಕಾರಣ ಇಲ್ಲ ಅಂತ ಹೇಳಿದರು. ಕುತೂ ವಾಕ್ಯಾವಯವಾಹ, ಜಿಜ್ಞಾಸೆ ಮನುಷ್ಯನ ಒಳಗಿರೋ ಭಾವನೆ ಆದ್ದರಿಂದ ವಾಕ್ಯದ ಅವಯವ ಆಗೋದಿಲ್ಲ. ಕುತಸ್ತರಾಂ ಸನ್ನಿಯಮ ಅಂದರೆ ನಿಯಮ ಪ್ರಶ್ನೆ ಬರಲೇ ಇಲ್ವಲ್ಲ, ಉಪರೆ ನಿಗಮನಯೋ ಪ್ರತಿಜ್ಞಾ ಹೇತುಭ್ಯಾಂ ಕಥಾರ್ಥತ್ವಾಚ್ಚೈ. ಉಪರೆ ನಿಗಮನ ಹೇಳಬೇಕಾದದ್ದಿಲ್ಲ, ಪ್ರತಿಜ್ಞಾ ಹೇತುಗಳಲ್ಲಿ ಸೇರಿ ಹೋಗ್ಬಿಟ್ಟಿದೆ ಅಂತ ಹೇಳಿದರು. ಇಷ್ಟು ಹೇಳಿ ಮುಂದೆ ಕೆಲವು ವಿಷಯ ಹೇಳ್ತಾರೆ. ಹೇತುಗರ್ಭ ಪ್ರತಿಜ್ಞಾ ಕೇವಲಾಪಿ. ಈಗ ಆಚಾರ್ಯ ಒಟ್ಟು ಇಷ್ಟೆಲ್ಲ ಹೇಳಿ ಹತ್ತು ಐದು ಮೂರು ಮೂರರಲ್ಲಿ ಎರಡು ಭಾಗ ಒಂದು ಈಗ ಕೊನೆಗೆ ಎರಡಕ್ಕೆ ಬಂದರು. ಅದೇ ಎಲ್ಲ ಹೇಳ್ಬಿಟ್ಟು ಕೊನೆಗೆ ಹೇಳ್ತಾರೆ, ಯಾವ ನಿಯಮನೂ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು. ಎಷ್ಟಿರಬೇಕು ಅಂತ ನಿಯಮನೇ ಬೇಕಿಲ್ಲ ಫಸ್ಟ್. ಯಾತಕ್ಕೆ ಯಾತಕ್ಕೆ ಅಂತ ಕೇಳಿದರೆ, ಇಲ್ಲಿ ನಾವು ಹೇಳ್ತಿರೋದು ಆಫ್ಟರ್ ಆಲ್ ಯಾರಿಗೆ ಹೇಳ್ತಿದ್ದೇವೆ ನಾವು ಇದನ್ನು? ಇನ್ನೊಬ್ರಿಗೆ ಹೇಳ್ತಿದ್ದೆ, ಹೋಗ್ತಾನೆ. ಆ ಇನ್ನೊಬ್ರು ಎಂಥವ್ರು ಅಂತ ನಮಗೆ ಗೊತ್ತಿಲ್ಲ. ಗೊತ್ತಾಯ್ತು, ಅವ್ನು ಭಾರಿ ಬುದ್ಧಿವಂತನಾಗಿದ್ದು ಏನು ಸಾಕು ಅವನಿಗೆ? ಧೂಮ ಅಂತಂದ್ರೆ ಸಾಕು. ಕೆಲವರಿಗೆ ಧೂ ಅಂತಲೇ ಅರ್ಥ ಆಗ್ಬಿಡುತ್ತೆ. ಧೂಮ ಕೂಡ ಓ ಕರೆಕ್ಟ್ ಕರೆಕ್ಟ್ ಅಂದ್ಬಿಡ್ತಾನೆ. ಇನ್ನೊಂದು ಕೆಲವು ಇಪ್ಪತ್ತು ಅಂತ ಹೇಳಿದ್ರು ಅರ್ಥ ಆಗಲ್ಲ ಅವರಿಗೆ. ಹೇಳಿ ಅದೇ ಅಂದ್ರೆ ಅದೇ ಅಂದ್ರೆ ಅದೇ ಅಂದ್ರೆ ಅಂತಂದರೆ ಕೆಟ್ಟ ಹೋಗ್ಬಿಡುತ್ತೆ ಅವರಿಗೆ. ಆದ್ರಿಂದ ಏನು ಮಾಡಬಾರ್ದು? ನಿಯಮ ಮಾಡ್ಲಕ್ಕೆ ಹೋಗಬೇಡಿ. ಪ್ರತಿಜ್ಞಾ ಪ್ರತಿಜ್ಞಾ ಕರೆಕ್ಟು, ಹೇತು ಕರೆಕ್ಟು, ಅವೆಲ್ಲ ಕರೆಕ್ಟೇ. ಎಷ್ಟು ಇರಲೇಬೇಕು ಅಂತ ಹೇಳಬಾರ್ದು. ಸಂದರ್ಭಕ್ಕೆ ತಕ್ಕಂತೆ ಅವ್ರ ವ್ಯಕ್ತಿ ಪರಾರ್ಥಾರ್ಮಾನ ಅಂದಮೇಲೆ ಹೂ ಇಸ್ ದಟ್ ಪರ, ಆ ಪರ ಯಾರು ಅನ್ನೋದ್ರ ಮೇಲೆ ಎಷ್ಟು ಹೇಳಬೇಕು ಅಂತ ಗೊತ್ತಾಗುತ್ತೆ. ಅದೇ ಒಬ್ಬ ಸೈನ್ಸ್ ಹೇಳಬೇಕಾದ್ರೆ ಪ್ರೈಮರಿ ಸ್ಕೂಲಲ್ಲಿ ಹೇಳ್ಬೋದು, ಮಿಡ್ಲ್ ಸ್ಕೂಲಲ್ಲಿ ಹೇಳ್ಬೋದು, ಮುಂದೆ ಹೇಳ್ಬೋದು. ಅವ್ರು ಯಾವ ಹೇಳ್ಬೇಕಾದ್ರೆ ಏನಾಗುತ್ತಾಗ ವೇರಿ ಡಿಫರೆನ್ಸ್ ಬರುತ್ತಾಗ. ಯಾತಕ್ಕೆ ಅವ್ರಿಗೆ ಅವ್ರ ಕೆಪಾಸಿಟಿ ವೇರಿ ಆಗಿರ್ತಾ ಇದ್ರಿಂದ ಇಷ್ಟೇ ಹೇಳಬೇಕು ಅಂತೇನೂ ಇಲ್ಲ. ಸೊ ಈ ಐದು ಭಾಗ ಸಾಮಾನ್ಯತೆ ಇರಬೇಕು ಅಂತ ಹೇಳಬೇಕು ಅಂದ್ರೆ ರೂಲ್ ಮಾಡಬಾರ್ದು. ರೂಲ್ ಮಾಡಿದ್ರೆ ಏನಾಗುತ್ತಾಗ, ಅವನೇನು ಹೇಳಿದ ಉದಾಹರಣೆ ನೋಡಪ್ಪ, ಅಲ್ಲಿ ಬೆಂಕಿ ಇದೆ ಅಂತ ಹೇಳಬೇಕು, ಬೆಂಕಿ ಇದೆ ಅಂತ ಅಷ್ಟೇ ಹೇಳಿದ. ಅವ್ನು ಹೇಳ್ತಿರ್ಲಿಕ್ಕೆ ಅರ್ಥ ಆಯ್ತು ಅವನಿಗೆ, ಓ ಧೂಮರನ್ನು ಹೇಳ್ತಿದ್ದೀರ ಅಂತ ಕೇಳಿಬಿಟ್ಟ ಅವನು. ಧೂಮರನ್ನು ಹೇಳಿದಿರ ಅಂತ ಮೂದ ಸಿಂಪಲ್ ಅವನಿಗೆ. ಇನ್ನೂ ಸತ್ಯ ಏನಾಯ್ತು, ಈಗ ನೋಡು ಧೂಮ ಅಂತ ಹೇಳಿದ, ಬೆಂಕಿ ಅಂತ ಹೇಳಿದ್ರು ಧೂಮ ಅರ್ಥ ಆಯ್ತು, ಧೂಮ ಅಂದ್ರೆ ಬೆಂಕಿನೂ ಅರ್ಥ ಆಯ್ತು ಅವನಿಗೆ. ನೋಡ ಅವಳು ಅಡಿಗೆ ಮನೆ ಇದ್ಕಂಡ ಕಾಣ್ತಾಳೆ ಪರಿಸರ ಅಂದ ತಕ್ಷಣ ಅರ್ಥ ಮಹಾನ ಸವತ್ ಅಂತ ಅಷ್ಟೇ ಎಲ್ಲ ತಿಳ್ಕೊಂಡ್ಬಿಟ್ಟ ಅವನು. ಅದು ಬರೀ ಏನು ಹೇಳಿದ್ದಲ್ಲಿ ಅವನೀಗ ದೃಷ್ಟಾಂತ ಅಷ್ಟೇ ಹೇಳಿತ್ತು. ದೃಷ್ಟಾಂತ ಅಷ್ಟೇ ಹೇಳಿದ್ರು ಸಾಕು, ಹೇತು ಅಷ್ಟೇ ಹೇಳಿದ್ರು ಸಾಕು, ಪ್ರತಿಜ್ಞೆ ಅಷ್ಟೇ ಹೇಳಿದ್ರು ಸಾಕು, ಅಥವಾ ಉಪನಯ ಹೇಳಿದ್ರು ಸಾಕು, ನಿಗಮನ ಹೇಳಿದ್ರು ಸಾಕು. ಯಾವುದು ಕೂಡ ಏನು ಇನ್ಸಿಸ್ಟ್ ಮಾಡಬಾರ್ದು ಇಷ್ಟೇ ಇರಬೇಕು ಅಂತೇಳಿ. ಇವ್ರ ಪ್ರಕಾರ ಏನಾಯ್ತು, ನಿಯಮ ಮಾಡಿಬಿಟ್ಟ ಇವನು, ಇದಿರಲೇಬೇಕು ಅಂತೇಳಿ. ಪರ್ವತೋ ವನ್ಯಮಾನಂದ ಗೊತ್ತಾಯ್ತಪ್ಪ, ಅದು ಸುಮ್ಮನೆ ಮುಗಿಸಿಲ್ಲ ಅನ್ನೋ ಅಂತ ಹೇಳಿದ. ಧೂಮಾರ್ಥ ಅಂತ ಹೇಳಿದ, ಮುಗಿದು ಇನ್ನೂ ಹೇಳ್ದೆ ಬಿಡೋದಿಲ್ಲ, ಎಕ್ಸ್ಪ್ಲೇನ್ ಮಾಡಿದ ಏನು ಹೇಳ್ಬೇಕು ಅವನಿಗೆ. ಇದು ಏನಾಗುತ್ತೆ ಅಲ್ಲಿಗೆ ಭಜಿತೆ ಆಗ್ಬಿಡುತ್ತೆ. ಆ ನಿಯಮ ಮಾಡಿದರೆ ಆಭಾಸ ಆಗುತ್ತೆ, ಅದು ಸರಿಯಲ್ಲ. ನಮಗೆ ಅರ್ಥ ಆಗಬೇಕಾದ್ರೆ ಏನಿರಬೇಕು? ಸಿದ್ಧಿ ವ್ಯಾಪ್ತಿ ಹೇಳಿದೆ, ಸಿದ್ಧಿ ವ್ಯಾಪ್ತಿ. ಅಲ್ಲಿ ಹೇತು ಇರಬೇಕು, ಅದಕ್ಕೆ ವ್ಯಾಪ್ತಿ ಇರಬೇಕು, ಇದು ಬೇಕೇ ಬೇಕು ಅಷ್ಟೇ. ಇನ್ನೊಬ್ರಿಗೆ ಹೇಳ್ಬೇಕಾದ್ರೆ ಏನು ಮಾಡಬೇಕು? ಪ್ರತಿಜ್ಞಾ ಹೇತು ದೃಷ್ಟಾಂತ ಉಪನಯ ನಿಗಮನ ಐದಿದೆ, ಐದರಲ್ಲಿ ಐದು ಹೇಳಿದ್ರು ಅರ್ಥ ಆಗದೆ ಇರೋ ಕೇಸ್ ಇರ್ಬೋದು, ಒಂದು ಹೇಳಿದ್ರು ಅರ್ಥ ಆಗ್ಬೋದು, ಎರಡು ಕೆಲವು ಎರಡು ಹೇಳಿದ್ರೆ ಅರ್ಥ ಆಗ್ಬೋದು, ಎರಡು ಮೂರಕ್ಕೆ ಅರ್ಥ ಆಗ್ಬೋದು. ಆದ್ದರಿಂದ ಪರಾರ್ಥಾನುಮಾನಕ್ಕೆ ಏನು ಮಾಡಬಾರ್ದು ಅಂದರೆ ನಿಯಮನೇ ಮಾಡಬಾರ್ದು. ಇಷ್ಟು ಇಂಪಾರ್ಟೆಂಟ್. ಕೆಲವು ಜಿಜ್ಞಾಸಾದಿಗಳು ಸೇರೋದೆಲ್ಲ ಬಿಟ್ಟುಬಿಡಿ, ಐದು ಉಳಿಯುತ್ತೆ. ಐದರಲ್ಲಿ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ಪರನ ಕೆಪಾಸಿಟಿ ನೋಡ್ಕೊಂಡು ಮಾತಾಡೋದ್ರಿಂದ ನಿಯಮ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತೀರಿ. ಎಷ್ಟು ಪ್ರಾಕ್ಟಿಕಲ್ ಆಗಿ ಹೇಳ್ತಾರೆ ಆಚಾರ್ಯ. ಉಳಿದವರ ಬಗ್ಗೆ ಗಲಾಟೆ ಮಾಡಬೇಕು, ಎಷ್ಟು ಪದ್ಧತಿ ಎಬ್ಬಿಸಿದ್ದಾರಲ್ಲ, ಏನು ಮಾಡಬೇಕೀಗ? ನಿಯಮ ಮಾಡಲಿಕ್ಕೆ ಹೋಗಬೇಡಿ. ಅವ್ರಿಗೆ ಅರ್ಥ ಆಗಿಬಿಟ್ರೆ ಸಾಕಲ್ಲ, ಉದ್ದೇಶ ಇರೋದೇನೀಗ ಅವನಿಗೆ ಅರ್ಥ ಆಗಬೇಕಲ್ಲಿ. ನೋಡಿ ಬೆಂಕಿ ಇದೆ ಅಂತ ಹೇಳಬೇಕಾಗಿದೆ ಅಷ್ಟೇ. ಬೆಂಕಿ ಇದೆ ಅಂತ ಅವ್ರಿಗೆ ಅರ್ಥ ಆಗಬೇಕಾದ್ರೆ ಎಷ್ಟು ಹೇಳಬೇಕು ಅಷ್ಟು ಹೇಳಬೇಕು. ಐದಾದರೆ ಐದು ಹೇಳಿ, ಐದು ಎರಡು ಸರ್ತಿ ಹೇಳಿ, ಮೂರು ಸರ್ತಿ ಹೇಳಿ. ಅಂತೂ ಅರ್ಥ ಮಾಡ್ಕೊಳ್ಳೋ ಉದ್ದೇಶ ಇದ್ದಾಗ ಅದನ್ನು ಲಿಮಿಟ್ ಮಾಡೋದಕ್ಕೆ ಅರ್ಥ ಇಲ್ಲ. ಹೇತುಗರ್ಭ ಪ್ರತಿಜ್ಞಾ ಕೇವಲ ಅಪಿ. ಯಾವ ರೀತಿ ಈಗ ಧೂಮವಾನ್ ಪರ್ವತಃ ಅಗ್ನಿಮಾನ್ ಅಂದ್ರೆ ಸಾಕು, ಒಂದೇ ವಾಕ್ಯ. ಇವನು ಹೇಳಿದ ಫಾರ್ಮುಲ ಇಲ್ಲ, ಬೇರೆ ಬೇರೆ ಫಾರ್ಮುಲ ಇದೆ, ಹಾಗಿದ್ರೂ ಸಾಕು. ಭೂಪತಿ ಜ್ಞಾಪಿಕಾ ಇದೆ ಶೇಷ, ಧೂಮವಾನ್ ಪರ್ವತೋ ಅಗ್ನಿಮಾನ್, ಆ ರೀತಿ ಹೇಳಿದ. ಇತಿ ಹೇತುಗರ್ಭ ಪ್ರತಿ, ಹೇತುಗರ್ಭ ಅಂದ್ರೆ ಏನು? ಹೇತು ಅದರೊಳಗೆ ಸೇರಿಬಿಟ್ಟಿದೆ. ಏನ್ರಿ, ದಾನ ಮಾಡ್ತಾನೆ ಮಾಡ್ತಾ ಮಾಡ್ತಾ ಶ್ರೀಮಂತ ಅಂದ್ಬಿಟ್ಟ, ದಾನ ಮಾಡ್ದ ಶ್ರೀಮಂತ, ಕೋಟ್ಯಾಧೀಶ ಅಂದ. ದಾನ ಕಾರಣ ಏನು ಬಂತೀಗ? ಶ್ರೀಮಂತನಾಗಿರೋದು ಸಾಕ್ಷಿ. ಅದಕ್ಕೆ ಶ್ರೀಮಂತ ದಾನ ಮಾಡಿದೆ ಅನ್ಬೇಕಾದ್ರೆ ದುಡ್ಡೆಲ್ಲಿ ತೊಂದ್ಬಾರ್ದು. ಶ್ರೀಮಂತ ಪದ್ದಲ್ಲಿ ಉತ್ತರ ಇದೆ. ಶ್ರೀಮಂತ ಪದ್ದಲ್ಲಿ ಉತ್ತರ ಇರೋದ್ರಿಂದ ಅಲ್ಲಿ ದಾನ ಮಾಡಿದ ಅನ್ನೋದು ಶ್ರೀಮಂತ ಅಂತ ಹೇಳಿಬಿಟ್ರೆ ಸಾಕು. ಆದ್ರೆ ಬಡವ ದಾನ ಮಾಡಿದ ಅಂತ ಹೇಳಬೇಕಾಗ, ಬಡವ ಅವನು ಇವತ್ತು ಲಾಟ್ರಿ ಹೊಡೆದು ಮಾಡದ ಅಂತ ಹೇಳ್ಬೋದು. ಒಂದು ಕಾರಣ ಕೊಡ್ಬೇಕು, ಇದು ಕಾರಣ ಕೊಡಬೇಕಾಗಿಲ್ಲ. ಶ್ರೀಮಂತ ಅನ್ನೋದಕ್ಕೆ ಎಸ್ಟಾಬ್ಲಿಷ್ ಆದ ಶ್ರೀಮಂತನಿಗೆ ಏನು ಬೇಕಾಗಿಲ್ಲ? ದಾನ ಕೊಡೋದು ಮತ್ತೇನು ಕಾರಣ ಬೇಕಾಗಿಲ್ಲ. ಕೆಪಾಸಿಟಿ ಇರೋದು ಪ್ರೂವ್ಡ್. ಅದು ಅದರಿಂದನೇ ವಿಚಿತ್ರ ಹೇಳ್ತಾರೆ ನೋಡಿ, ವಿಹಾಯ ಉಪಪತ್ತಿ ಜ್ಞಾಪಿಕಾ ಭವತಿ ಇತಿ ನ ಕೋಪಿ ನಿಯಮ ಪಕ್ಷೋ ಯುಜ್ಯ. ಅದಕ್ಕೆ ನ ಕೋಪಿ ನಿಯಮ ಪಕ್ಷೋ ಯುಜ್ಯತೆ. ನಿಯಮ ಅಂತ ನೀವು ರೂಲ್ ಮಾಡ್ಕೋತೀರಲ್ಲ, ಆ ರೂಲ್ ಪಕ್ಷನೇ ಬೇಕಿಲ್ಲ. ತಾವನ್ ಮಾತ್ರೇಣ ಉಪಪತ್ತೇರ್ ಬೋಧೆ ಜಾತಿಯಪಿ ಅವಯವಾಂತರಂ ವದತ ಆಧಿಕ್ಯ ಪ್ರಸಂಗ. ಅದಕ್ಕೆ ಹೇಳ್ತಾರೆ ಅಧಿಕ ಪ್ರಸಂಗ ಅಂತೀವಲ್ಲ, ಹಾಗಾಗುತ್ತೆ. ಅವ್ನು ಗೊತ್ತಾಗ್ಬಿಟ್ಟು ಮತ್ತೆ ಹೇಳೋಕೆ ಏನಾಗುತ್ತೆ ಅಲ್ಲಿಗೆ? ಅಧಿಕ ಪ್ರಸಂಗ ಆಗುತ್ತೆ ಹೊರತು ಅಧಿಕ ಪ್ರಸಂಗ ಅಂದ್ರೆ ಆಧಿಕ್ಯ ಪ್ರಸಂಗ. ಆಧಿಕ್ಯ ಅಂದ್ರೆ ಏನೋ ಹಿಂದೆ ಹೇಳಿದ್ದಾರೆ, ನ್ಯೂನ ಅಧಿಕ. ಹೇಳಬೇಕಾದಷ್ಟು ಹೇಳದ ಹೋದರೆ ನ್ಯೂನ, ಜಾಸ್ತಿ ಹೇಳ್ಬಿಟ್ರೆ ಏನದು ಅಧಿಕ, ದೋಷ ಬರೋದ್ರಿಂದ ಹೇಳೋದಕ್ಕೆ ಹೋಗಬಾರದು. ನಚೈವಂ ತ್ರಿಭಯವಾಭ್ಯೂಪಮೇ ವ್ಯಾಘಾತ. ದೂರವೇ ಹೇಳಿದ್ರೆ ಅಂತ ಕೇಳಿದರೆ ಜನರಲ್ಲ ಹೇಳಿದ್ದಷ್ಟೇ ಹೊರತು ಇನ್ಸಿಸ್ಟ್ ಮಾಡಬೇಕಾಗಿಲ್ಲ. ಎಷ್ಟೇ ಏತಾವತಾನ ಬೋಧ ಸಂಪ್ರತಿ ತತವಿಧಾನಸ್ಯ ಇಷ್ಟತ್ವಾತ್. ಯಾರಿಗೆ ಇಷ್ಟು ಮಾತ್ರಕ್ಕೆ ಅರ್ಥ ಆಗಲಿಲ್ಲೋ ಸ್ವಲ್ಪ ಹೇಳೋದಕ್ಕೆ ಉಪಯೋಗ ಇದೆ. ಯಾತಕ್ಕೆಂದರೆ ವಿಚಿತ್ರ ಬುದ್ಧಯೋಹ ಪುರುಷ ಆಯ್ತು, ಇಂಪಾರ್ಟೆಂಟ್. ವಿಚಿತ್ರ ಖಲು ವಾರುಷ ಬುದ್ಧಯ ಅಂತ ಅಲ್ಲಿ ಹೇಳ್ತಾರೆ. ಮನುಷ್ಯನ ಬುದ್ಧಿ ಭಾಳ ವಿಚಿತ್ರವಾದದ್ದು. ನಾವು ಹೀಗೆ ಇರಬೇಕಂತ ಹೇಳಕ್ಕೆ ಬರೋದಿಲ್ಲ. ಕೆಲವು ಒಳ್ಳೆ ಮಾತು ಹೇಳಿದರೆ ಸಿಟ್ಟು ಮಾಡೋರು ಇರ್ತಾರೆ, ಕೆಲವು ಬೈದರೂ ಖುಷಿ ಪಡ್ತಾರೆ. ಅಂಥವ್ರು ಏನು ಮಾಡ್ತೇನೆ ಅದಕ್ಕೆ ಸ್ವರೂಪನೇ ಅಂತಂದು ಕೆಲವರು ಇರ್ತಾರೆ, ಜೋರ ಹೊಡಿತಾರೆ, ಇನ್ನು ಪ್ರೀತಿ ಜಾಸ್ತಿ ಆಗಿಬಿಡುತ್ತೆ. ತಿಳಿತಲ್ಲ, ಕೆಲವು ಒಂದು ಮಾತು ಅಂದರೆ ಸಾಕು ಕತೆ ಮುಗಿದು. ಯಾತಕ್ಕೆ ಮನುಷ್ಯನ ಸ್ವಭಾವ ಅಷ್ಟು, ನಾವೇನು ಮಾಡೋಕ್ಕಾಗಲ್ಲ. ಅದು ಎಲ್ಲರೂ ಒಂದು ವಿಷಯಕ್ಕೆ ರಿಯಾಕ್ಟ್ ಒಂದೇ ರಿಯಾಕ್ಟ್ ಮಾಡ್ತಾರೆ ಅಂತೇನಿಲ್ಲ. ಅಲ್ಲಿ ಕಂಸ ನೋಡಿ ಏನು ರಿಯಾಕ್ಟ್ ಮಾಡ್ದ, ಕಂಸ ದೇವಕ್ಕೆ ಕೊಂದು ಹಾಕಿಬಿಡ್ತೀನಿ ಅಂತ ಹೊರಟ. ಅದೇ ದ್ರೋಣಾಚಾರ್ಯರು ಖಾಲಿ ಬಿದ್ದವನ್ನು ಪಾಠ ಹೇಳ್ಕೊಟ್ಬಿಡ್ರಿ ನಡೆಯಂತೆ. ಯಾತಕ್ಕೆ ಆ ಸ್ವರೂಪ ಯೋಗ ಡಿಪೆಂಡ್ ಆಗುತ್ತೆ, ಆ ಸ್ವರೂಪ ಹೇಗಿರುತ್ತೆ ಡಿಪೆಂಡ್ ಆಗುತ್ತೆ. ಕೆಲವು ಒಳ್ಳೆ ಸೆನ್ಸಲ್ಲಿ ತೊಗೊಳ್ಳೋರು ಇರ್ತಾರೆ, ಎಷ್ಟಂದ್ರು ಕೂಡ ಒಳ್ಳೆ ಸೆನ್ಸಲ್ಲಿ ತೊಗೋತಾರೆ. ಕೆಲವರು ಎಷ್ಟು ಒಳ್ಳೆ ಸೆನ್ಸಲ್ಲಿ ಹೇಳಿದ್ರು ಕೂಡ ಇಲ್ಲಿ ಕೂಡ್ರಿ ಅಂದರೆ ಏನ್ರಿ ಕೂಡ್ರಿ ಅಂತ ಹೇಳಿದ ತಕ್ಷಣ ನಮಗೆ ಯಾರು ಬೇರೆಯವ್ರು ಕಂಡ ಕಂಡ್ರಲ್ಲ ನೀವೀಗ ಉಪಚಾರ ಮಾಡ್ಬೇಕಾ ನಮಗೆ ಅಂತ. ಉಪಚಾರ ಮಾಡಿ ನೋಡಿ ಉಪಚಾರನೇ ಮಾಡಲಿಲ್ಲ ನಮ್ಮವರು ಅಂತ ನೆಗ್ಲೆಕ್ಟ್ ಮಾಡ್ತೀರಿ ಅಂತಾರೆ. ಮಾತಾಡಿದ ತಪ್ಪು, ಕೂತಿರ ತಪ್ಪು, ನಿಂತಿರೋ ತಪ್ಪು ಅಂತಲ್ಲ, ಅಂತ ಕೇಸ್ ಇರ್ತಾರೆ. ಅವ್ರು ಏನು ಮಾಡೋಕ್ಕೂ ಆಗದಿಲ್ಲ, ಅದು ಏನು ಮಾಡಿದ್ರು ಅಷ್ಟೇ, ಕೊಟ್ಟರೆ ಕೊಟ್ರಿ ಅಂತ ಬೈತಾರೆ, ಕೊಡದೆ ಹೋದ್ರೆ ನೋಡಿದ್ರೆ ಕೊಡಲಿಲ್ಲ ಅಂತ ಕೇಳಿದೆ. ಅವ್ರು ಏನು ಹೇಳ್ಬೇಕು ಅವ್ರಿಗೀಗ, ಹುಚ್ಚರು ಅಂತ ಹೆಸರು. ಕೆಲವರು ಮಾತ್ರ ಭಾಳ ರೀಸನಬಲ್ಲ ಮಾತಾಡೋರು ಇರ್ತಾರೆ. ಅಂಥವ್ರ ಜೊತೆ ವ್ಯವಹಾರ ಮಾಡಾಗ ಎಲ್ಲರೂ ಮನುಷ್ಯರು ನಾವಿಂದ ಎಕ್ಸ್ಪೆಕ್ಟ್ ಮಾಡಿದಾಗ ಇರಬೇಕಾಗಿಲ್ವಲ್ಲ. ವಿಚಿತ್ರ ಕಲೋ ಮನುಷ್ಯ ಬಾರುಷ ಬುದ್ಧಯ, ವಿಚಿತ್ರ ಬುದ್ಧ ಯೋಗಿ ಪುರುಷ, ಎರಡು ಒಂದೇ. ವಿಚಿತ್ರ ಬುದ್ಧಿ ಮನುಷ್ಯರಿರೋದ್ರಿಂದ ಫಲಾರ್ಥಾನಮಾನಕ್ಕೆ ಎಷ್ಟಿರಬೇಕು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ಕ್ಲಾಸ್ನಲ್ಲೂ ಹಾಗೆ ನಿಂತಿಟ್ಕೊಂಬೋಣ. ದಡ್ಡರಿರ್ತಾರೆ, ಭಾರಿ ಬುದ್ಧಿವಂತರು ಇರ್ತಾರೆ. ಆ ದಡ್ಡರಿಗೆ ಹೇಳಿದ್ರೆ ಬುದ್ಧಿವಂತ ಉಪಯೋಗ ಇಲ್ಲ. ಬುದ್ಧಿವಂತ ದಡ್ಡರಿಗೆ ಅರ್ಥ ಆಗೋದಿಲ್ಲ. ಏನು ಮಾಡಬೇಕಾಗ, ಒಂದು ಬ್ಯಾಲೆನ್ಸ್ ಮಾಡಬೇಕಷ್ಟೆ. ಸೊ ಇಬ್ಬರಿಗೂ ತಿಳಿ ಹಾಗೆ ಹೇಳಬೇಕು. ಅದೇ ರೀತಿಯೇ ಸಾಮಾನ್ಯವಾಗಿ ನಾವು ಐದು ನಿಯಮ ಮಾಡಿದರೆ ಪ್ರತಿಜ್ಞಾ ಹೇತು ಮೂರಂತ ಇಟ್ಕೊಂಡಿರೋಣ. ಪ್ರಸಂಗ ಬಂದು ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಕೆ ಬರುತ್ತೆ ಹೊರತು ನಿಯಮ ಮಾತ್ರ ಮಾಡಬೇಡಿ. ಅದನ್ನು ಹೇಳಿದ್ರು. ಇತೋಪಿ ರಯಿವ ಪರೀಕ್ಷೋ ಯುಜ್ಯತೆ ಇತ್ಯಾಹ ಸಿದ್ಧೋ ಪ್ರತಿಜ್ಞಾಯಾಮ್ ಹೇತು ಮಾತ್ರಂಚ. ಕೆಲವೊಮ್ಮೆ ಹೇತು ಮಾತ್ರ ಸಾಕು. ಹೇಗೆ, ಯಾವ ರೀತಿ ಅಂದರೆ ಅಯೋಧೂಮ ಅಂತ ಹೇಳಿ ಅಷ್ಟೇ. ಅಯೋಧೂಮ ಅಷ್ಟೇ, ಇನ್ನೇನು ಅಲ್ಲೇ ಇಲ್ಲ. ಹುಡುಗನ ಅರ್ಥ ಮಾಡ್ಕೋಬಿಟ್ಟೆ ಹೇಳಿದ ತಕ್ಷಣ. ಅದು ಏನು ಹೇಳಿದ್ದು, ಹೇತು ಮಾತ್ರ, ಇನ್ನೇನು ಹೇಳಿಲ್ಲ. ಪರ್ವತಾದ ಸಿದ್ಧೋ ಪ್ರತಿಜ್ಞಾಯಂ ಹೇತು ಮಾತ್ರಂಚ, ಪರ್ವತಾದ ಅಗ್ನಿಮಾನಯಂ ಇತಿ ವಿಧಿಯುಕ್ತ ಕಶ್ಚಿತ್ ಬ್ರೂತೆ ನಾಗ್ನಿಮಾನ್ ಪರ್ವತಃ ಇತಿ ಅನ್ಯಸ್ತು ಅಗ್ನಿಮಾನ್ ಇತಿ. ಇಬ್ಬರು ಜಗಳಾಡ್ತಿದ್ದಾರೆ, ಪರ್ವತದಲ್ಲಿ ಬೆಂಕಿ ಇದೆ ಅಂತೊಬ್ಬ, ಬೆಂಕಿ ಇಲ್ಲ ಅಂತೊಬ್ಬ. ಇದನ್ನು ನೋಡಿದ ಇನ್ನೊಬ್ಬ, ವಿವಾದೇನ ಇವ ಪ್ರತಿಜ್ಞಾ ಸಿದ್ಧೋ ಕುತೋ ಅಗ್ನಿಮಾನ್ ಇತಿ ಪೃಷ್ಠೋ ಯದಾ ಧೂಮವತ್ವ. ನೋಡು, ನಾನು ಹೇಳೋದು ಕರೆಕ್ಟು, ಅಲ್ಲಿ ಧೂಮ ಇದೆ ನೋಡು ಅಂತ ಹೇಳಿ ಮುದೋಯ್ತಾರೆ. ಇನ್ಯಾವುದು ಹೇತು ಎಲ್ಲ ಸಿದ್ಧ ಆಗಿಬಿಟ್ಟಿದೆ, ಪ್ರತಿಜ್ಞಾ ಇತ್ತೆ ಸಿದ್ಧ ಆಗೋಗ್ಬಿಟ್ಟಿದೆ, ಹೇತು ಒಂದೇ ಬೇಕಾಗಿ. ಇತಿ ಬ್ರೂಯಾತ್ ತದಾಪಿ ಭವಂತೆ ಉಪತಿ ಜ್ಞಾನಮಿತಿ ನಾವಯವ ನಿಯಮೋ ಯುಕ್ತ ಇತಿ. ಅದಕ್ಕೆ ಅವಯವ ನಿಯಮ ಅಂಬೋದನ್ನು ಯಾವ ಕಾಲಕ್ಕೂ ನಾವು ಅಕ್ಸೆಪ್ಟ್ ಮಾಡಬೇಕಾಗಿಲ್ಲ. ಇತೋಪಿ ನ ಯುಕ್ತ ಇತ್ಯಾಹ ದೃಷ್ಟಾಂತ ಸಪ್ರತಿಜ್ಞೋ ಹೇತು ಗರ್ಭ. ದೃಷ್ಟಾಂತ ಸಪ್ರತಿಜ್ಞಾ ಪ್ಲಸ್ ಹೇತು, ಪ್ರತಿಜ್ಞಾ ಸಮೇತವಾದ ದೃಷ್ಟಾಂತ, ಹೇತು ಗರ್ಭವಾದ ದೃಷ್ಟಾಂತ. ಅಷ್ಟು ಹೇಳಿದಾಗ ಹೇಗೆ, ಧೂಮವನ್ ಮಹಾನಸವತ್ ಪರ್ವತೋ ಅಗ್ನಿಮಾನ್, ಧೂಮವನ್ ಮಹಾನಸವತ್ ಪರ್ವತೋ ಅಗ್ನಿಮಾನ್. ಧೂಮ ಹೊಂದಿರತಕ್ಕಂತಹ ಈ ಒಂದು ಅಡಿಗೆ ಮನೆಯಂತೆ ಪರ್ವತ ಇರೋದರಿಂದ ಅದು ಅಗ್ನಿಯನ್ನು ಹೊಂದಿದೆ. ಈ ರೀತಿ ಬೇಕಾದ್ರೆ ಹೇಳ್ಬೋದು. ಹೇಳೋನ್ರೆ ನಿಯಮ ಕೇಳೋನ್ ಒಂದು ಯೋಗ್ಯತೆ ಅದರ ಮೇಲೆ ಡಿಪೆಂಡ್ ಆಗೋದ್ರಿಂದ ಯಾವ ರೀತಿ ನಿಯಮಗಳನ್ನು ಮಾಡಬೇಡಿ ಅಂತ ಹೇಳ್ಬಿಡ್ತಾರೆ. ನಿರ್ದೋಷೋಪಪತ್ತಿ ಅನುಮಾಯಿತ್ಯುಕ್ತಂ ಕೋ ದೋಷ ಉಪಪತ್ತೇ ಸಂಭವತಿ, ನಿರ್ದೋಷೋಪಪತ್ತಿ ಅನುಮಾಯಿತಿ ಮುಕ್ತಂ. ಸರಿ ಬಿಡಿ, ಒಂದು ಸ್ಟೇಜ್ ಮುಗೀತೀಗ. ಯಾವ ಸ್ಟೇಜ್ ಮುಗೀತೋ, ಅನುಮಾನ ಡಿಫೈನ್ ಮಾಡಿದ್ದಾಯಿತೋ, ಬೇರೆಯವರು ಏನೇನು ಹೇಳ್ತಾರೆ ಅಂತ ಹೇಳಿ ವಿಮರ್ಶೆ ಮಾಡಿದ್ದಾಯಿತೋ, ಕೊನೆಗೆ ಅವಯ ಪರಾರ್ಥಾನುಮಾನ ಸ್ವಾರ್ಥಾನುಮಾನ ಬಂದಿದ್ದರಿಂದ ಪರಾರ್ಥಾನುಮಾನಕ್ಕೆ ಎಷ್ಟು ಅವಯವ ಇರಬೇಕು ಅಂದರೂ ಡಿಸ್ಕಸ್ ಮಾಡಿ. ಈ ಯಾವುದು ಉಳ್ಕೊಳ್ತೀಗ, ನಿರ್ದೋಷೋಪತ್ತಿ ಅನುಮಾನಂ ಅಂತ ಹೇಳಿದ್ರಲ್ಲ, ಈ ದೋಷಗಳು ಯಾವುದು ಅಂತ ಪ್ರಶ್ನೆ. ಪ್ರತ್ಯಕ್ಷ ಏನಾಗಿರಬೇಕು, ಪ್ರತ್ಯಕ್ಷ ಕೂಡ ನಿರ್ದೋಷ ಆಗಿರಬೇಕು. ಪ್ರತ್ಯಕ್ಷ ಎಷ್ಟೆಷ್ಟಿದೆ, ಸಾಕ್ಷಿ, ಮನಸ್ಸು, ಐದು ಜ್ಞಾನೇಂದ್ರಿಯ, ಒಟ್ಟು ಏಳಾಯ್ತು. ಅದು ಬರೀ ಹೊರಗಿಂದಷ್ಟೇ ತಗೊಂಡ್ರೆ ಆರಾಯ್ತು, ಹೊರಗಿಂದು ಸೇರಿಸಿದ್ರೆ ಏಳಾಯ್ತು, ಬರೀ ಪೂರ್ತಿ ಹೊರಗಿಂದ ತಗೊಂಡ್ಬಿಟ್ರೆ ಐದೇ ಆಯ್ತು. ಗೊತ್ತಾಯ್ತಾ, ಮನಸ್ಸಿನ ಸೇರಿಸಿದ್ರೆ ಆರು, ಸಾಕ್ಷಿ ಸೇರಿಸಿದ್ರೆ ಏಳು. ಪ್ರತ್ಯಕ್ಷ ಇಷ್ಟ ಆಯ್ತು. ಈಗ ದೋಷ ಇರಬಾರದು ಅಂತ ಹೇಳಿದರು. ದೋಷ ಪ್ರತ್ಯಕ್ಷಕ್ಕೆ ದೋಷಗಳು ಯಾವುದು, ಕಣ್ಣಿಗೆ ದೋಷ ಯಾವುದು, ಕಾಚ ಕಾಮಾಲಾದಯ ಅಂತ ಹೇಳಿದ್ರು. ಕಾಚ ಅಂದ್ರೆ ಏನು, ಕ್ಯಾಟ್ರಾಕ್ಟ್ ಬರೋದು, ಕಾಮಾಲ ಅಂತ ಹೇಳಿದ್ರೆ ಏನು, ಜಾಂಡಿಸ್ ಬರೋದು, ಅವೆಲ್ಲ ದೋಷಗಳು. ಅದೇ ರೀತಿ ಕಿವಿಗೆ ಕೆಲವು ದೋಷಗಳು, ಅದಿನ್ನು ಕಣ್ಣಿಗೆ ಇನ್ನೊಂದು ಕೆಲವು ದೋಷ, ಶಾರ್ಟ್ ಸೈಟು, ಲಾಂಗ್ ಸೈಟ್, ಅವು ಬೇರೆ ಇವೆಲ್ಲ, ಅಂಥ ದೋಷಗಳಿರುತ್ತೆ. ಅದೇ ರೀತಿ ಚರ್ಮಕ್ಕೆ ರೋಗಾದಿಗಳು ಬಂದಾಗಿಲ್ಲ, ಮೂಗಿಗೆ ನೆಗಡಿ ಆದಾಗ ದೋಷ ಬಂದೋಯ್ತದೆ, ರುಚಿ ವಾಸನೆ ಗೊತ್ತಾಗೋದಿಲ್ಲ, ಅಂಥ ದೋಷ ಇಲ್ಲದೆ ಹೋದಾಗ ವ್ಯಾಲಿಡ್. ನಾಲಿಗೆಗೆ ರುಚಿ ರೋಗ ಬಂದಿದೆ, ನಾಲಿಗೆ ಕೆಲಸ ಮಾಡೋದಿಲ್ಲ, ಅಂಥದ್ದು ಇಲ್ಲದೆ ಹೋದಾಗ ಸರಿನೇ ಅರ್ಥ ಆಯಿತು. ಅನುಮಾನಕ್ಕೆ ದೋಷಗಳು ಅಂದರೆ ಯಾವ್ದು ಆಗಿದ್ರೆ, ಅನುಮಾನಕ್ಕೆ ನಿರ್ದೋಷೋಪತಿರ ಅನುಮಾನಂ ಅಂತ ಹೇಳಿದ್ರಲ್ಲ, ದೋಷಗಳು ಯಾವುದು ಅಂದರೆ, ಕೋದೋಷ ಉಪತ್ತೆಯೇ ಸಂಭವತಿ, ದ್ವಿವಿಧ ಉಪತ್ತಿ ದೋಷ. ಉಪಪತ್ತಿ ದೋಷ ಎರಡು ವಿಧವಾದದ್ದು. ಉಪಪತ್ತಿ ದೋಷ ಅಂಬೋದು ಎರಡು ವಿಧ, ಸಾಕ್ಷಾತ್ ವಾಚನಿಕಶ್ಚ ಇದೆ. ಸಾಕ್ಷಾತ್ ದೋಷ ಅಂದ್ರೇನು, ರಾಂಗ್ ಹೇತು ಕೊಟ್ಟರೆ ಸಾಕ್ಷಾತ್ ಉಪತಿನೇ ತಪ್ಪದು. ರಾಂಗ್ ಹೇತು ಕೊಟ್ಟುಬಿಟ್ರೆ ಯಾತಕ್ಕೆ ಅಲ್ಲಿ ಪಾತ್ರೆ ಪಡಕ ಇವೆ, ಆದ್ದರಿಂದ ಅಗ್ನಿ ಇರಬಹುದು. ಸ್ಟೋರ್ ರೂಮಲ್ಲಿ ಪಾತ್ರೆ ಪಡಕ ಅಗ್ನಿಯಲ್ಲಿ ಇರುತ್ತೆ ಅಲ್ಲಿ ಪಾತ್ರೆಗಳಿದ್ದು ಮಾತ್ರ ಏನಿರಬೇಕಾಗಿಲ್ಲ, ಅಗ್ನಿ ಸರಿಯಾದ ಹೇತು ಅಲ್ಲ, ಹೇತು ದೋಷ ಅದು. ಇನ್ನೂ ಕೆಲವು ವಚನ ದೋಷ, ಹೇತು ಸರಿಯಾಗಿದ್ದು ತಪ್ಪು ತಪ್ಪ ಹೇಳ್ತಾರೆ ಅಷ್ಟೇ, ಹೇತು ಕರೆಕ್ಟಾಗಿದೆ ಅವನು ಹೇಳಕ್ಕೆ ಬರ್ತಾ ಇಲ್ಲ, ಅದೇನು ವಚನ ದೋಷ ಅಂತ ಕರೀತಾರೆ. ಯಹ ತತ್ರ ಉಪತ್ತೇರೇವ ಸಾಧನ ದೋಷಣ ಕ್ಷಮತ್ವ ಅಪಾತಕ ಸಾಕ್ಷಾತ್ ಉಪಪತ್ತಿ ದೋಷ ತಂ ವಿಭಜ್ಯ ದರ್ಶಯತಿ ಉಪಪತ್ತಿ ದೋಷೋ ವಿರೋಧ ಅಸಂಗತಿ. ಉಪಪತ್ತಿ ದೋಷಗಳು ಎರಡು, ವಿರೋಧ ಮತ್ತು ಅಸಂಗತಿ. ವಿರೋಧ ಮತ್ತು ಅಸಂಗತಿ ಅಂತ ಎರಡು ದೋಷಗಳು ಉಪಪತ್ತಿಗಿದೆ. ಉಪಪತ್ತಿ ಅಂದರೆ ಯಾವುದು? ಪರ್ವತ ವನ್ಯಮ ನಮ್ಮದು ಉಪಪತ್ತಿ ಯಾವುದು? ಅಲ್ಲಿರೋದು ಉಪಪತ್ತಿ ಧೂಮ, ಧೂಮ ಉಪಪತ್ತಿ. ಉಪಪತ್ತಿ ದೋಷೋ ದ್ವಿಧ, ವಿರೋಧ ಅಸಂಗತಿಶ್ಚಾಯಿ. ವಿರೋಧ ಅಂತ ಒಂದು ದೋಷ, ಅಸಂಗತಿ ಅಂತ ಇನ್ನೊಂದು ದೋಷ. ವಿರೋಧ ಅಂದರೆ ಏನು? ಅಸಂಗತಿಯನ್ನು ಹೇಳ್ತಾರೆ. ಅನ್ವಯ ಯೋಗ್ಯತಾ ವಿರಹೋ ವಿರೋಧ, ಅನ್ವಯ ಯೋಗ್ಯತಾ ವಿರಹ ವಿರೋಧ. ಹೇಗೆ ಅಂದರೆ ಅಗ್ನಿನಾ ಸಿಂಚತಿ ಅಂತ, ಅಗ್ನಿ ತಗೊಂಡು ಪ್ರೋಕ್ಷಣೆ ಮಾಡ್ತಾನೆ ಅಂತ. ಏನು ಹೇಳಬೇಕು ಅದಕ್ಕೆ? ಏನು ಅಗ್ನಿ ತಗೊಂಡು ಮುಟ್ಲಕ್ಕೆ ಆಗಲ್ಲ, ಪ್ರೋಕ್ಷಣೆ ಮಾಡ್ತಾನೆ ಅದರಿಂದ. ಆದ್ದರಿಂದ ಪ್ರೋಕ್ಷಣೆ ಮಾಡೋ ಕೈಲಿ ಹಾಕೋಬೇಕು ಫಸ್ಟ್. ಅವನು ಹೀಗಾಗಿರೋ ಪ್ರೋಕ್ಷಣೆ ಅಂತ ಕರೆಯೋದಿಲ್ಲ, ತೆರೋ ಸಾಧ್ಯ ಇಲ್ಲ. ಆಕಾಂಕ್ಷಾಭಾವೋ ಅಸಂಗತಿ. ಅಸಂಗತಿ ಅಂದ್ರೇನು? ಯಾವುದು ಇರಲವೆಂಟ ಅಂತ ಹೇಳಿದ್ರೆ ಅಸಂಗತಿ. ಸಂಗತಿ ಅಂದರೆ ಕನೆಕ್ಟೆಡ್, ಡಿಸ್ಕನೆಕ್ಟೆಡ್ ಥಿಂಗ್ ಹೇಳಿದ್ರೆ ಏನಾಗುತ್ತದೋ ಅಸಂಗತಿ ಆಗುತ್ತೆ, ಇರಲವೆಂಟ. ಆ ದೋಷ ಎರಡು ದೋಷ ಇರಬಾರ್ದು. ಉದಾಹರಣೆಗೆ ಅವನು ಮೂಕ, ಎಷ್ಟು ಜನ ಮಾತಾಡ್ತಾನಲ್ಲ ಅಂತ ಹೇತು ಗೊತ್ತಾಯ್ತಾ? ಎಷ್ಟು ಜನ ಮಾತಾಡ್ತಾನೆ ಮೂಕ, ಮೂಕ ಶಬ್ದ ಅರ್ಥನೇ ಗೊತ್ತಿಲ್ಲ ಅಂತ ಆಯ್ತು ಅವನಿಗೆ. ಅವ್ರ ಮೂಕತ್ವಕ್ಕೆ ಅವ್ನು ಮಾತಾಡಿದಕ್ಕೆ ಏನಿದೆ ಆ್ಯಕ್ಚುಲಿ? ವಿರೋಧ ಇದೆ, ದೊಡ್ಡ ಹೇತು ಕೊಟ್ಬಿಟ್ಟಾರೆ ಸರಿ ಅಂತೇಳಿ. ಹಾಗೆ ಹೇಳಬಾರ್ದು, ಒಂದು ಸಂಬಂಧ ಇಲ್ಲ. ಅಸಂಗತಿ ಹೇಳಿದ ಅದು, ಅವನು ಭಾರಿ ಇದರಲ್ಲಿ ಭಾರಿ ಸರ ಮಾತಾಡ್ತಾನಾದ್ರಿಂದ ಗೊತ್ತಾಯ್ತಿಲ್ಲ, ಅವ್ರು ಕಳ್ಳರಾಗಿರ್ಬೇಕು ಅಂತ ಹೇಳ್ಬಿಟ್ಟ. ಮಾತಾಡಿದ ಕಳ್ತರಕ್ಕೆ ಏನು ಸಂಬಂಧ ಇದೆ ಪಾಪ? ಅದಕ್ಕೆ ಸಂಬಂಧನೇ ಇಲ್ಲ. ಮಾತ ಬುದ್ಧಿವಂತನಾಗಿ ಪ್ರಾಮಾಣಿಕನಾಗಿರ್ಬೋದು, ಆ ನಿಯಮ ಏನೂ ಇಲ್ಲ ಅದಕ್ಕೆ. ಅಂತ ಹೇಳ್ತು ಕೊಟ್ಟರೆ ಏನಾಗುತ್ತದೋ ಅಸಂಗತಿ ಅಂತ ಕರೀತಾರೆ. ಇನ್ನೊಂದು ದೃಷ್ಟಾಂತ ಕೊಡಬೇಕಾದ್ರೆ ಆಮ್ರಾನ್ ಪೃಷ್ಟ ಕೋವಿದಾರ ರಾಚಕ್ಷೆ. ಮಾವಿನ ಗಿಡದ ಬಗ್ಗೆ ಮಾತಾಡೋದ್ರೆ ಕೋವಿದಾರದ ಬಗ್ಗೆ ಎಸೆ ಬರೋದಾಕ್ಬಿಟ್ಟು ನಡೆಯುತ್ತೆ. ಏ ಸಂಬಂಧ ಇಲ್ಲ, ಅದಕ್ಕೆ ಅರ್ಥಾತ್ ಸಂಬಂಧ ಇಲ್ಲ. ಏನಂತಾರೆ ಅದಕ್ಕೆ? ಮಾತು ಅದು ಚೆನ್ನಾಗಿ ಹೇಳಿದ್ರೆ ಅರ್ಬೇಕು, ಕರೆಕ್ಟಾಗಿ ಹೇಳಿದ್ದಾರೆ, ಅದೇನಲ್ಲ ಅದು ಅಸಂಗತಿ. ಇವತ್ತು ಸಾರು ಹಾಕರು ಹುಡಿ ಹಾಕಿಬಿಟ್ಟು ಸಿಟ್ಟು ಬರುತ್ತೋ ಇಲ್ವೋ? ಯಾತಕ್ಕೆ ಅಸಂಗತಿ. ಅದೇ ಮಜ್ಜಿಗೆ ಕೇಳಿದ ಇನ್ನೊಂದು ಹಾಕಿಬಿಟ್ರೆ, ಬರ್ತದ ಕಾಲಕ್ಕೆ ಮಜ್ಜಿಗೆ ಕೇಳಿದ ಮೊಸರು ಹಾಕಿಬಿಟ್ಟೆ, ಏನಾಯ್ತು ಈಗ? ಭಯಂಕರ ಸಂಗತಿ. ಏನಾಯ್ತು? ಊಟ ಮಾಡೋಂಗಿಲ್ಲ ಅವ್ರು, ಬೇರೆ ದಿವಸ ಆದರೆ ಏನೋ ಮಾಡ್ಬೋದು, ಅವತ್ತೇನಾಗುತ್ತೆ ರಥರೇ ಹೋಗ್ಬಿಡುತ್ತೆ. ಅವ್ರು ಮೊಸರು ಬರೋದಿಲ್ಲ ಅಂದರೆ ದೃಷ್ಟಂಗ ಅಸಂಗತಿ. ಅದು ಅರ್ಥ ಮಾಡಿಕೊಂಡ್ರೆ ರಿಲೆವೆಂಟ್ ಇರಲೆವೆಂಟ್ ಸಂಬಂಧ ಕೂಡ ಉಪತ್ತಿಯ ದೋಷ. ಇಮೌಚ ಅರ್ಥವಚನಯೋರಿಪಿ ಸಂಭವತಃ ಅರ್ಥ ಅಸಾಧುತ್ವೇ ವಚನಶಾಪಿ ತಥಾತ್ವಾದಿತಿ. ಉಪಪತ್ತಿ ದೋಷಗಳು ಉಪಪತ್ತಿಗೆ ಸಾಕ್ಷಾತ್ ದೋಷನೂ ಆಗಿರಬಹುದು. ವಚನ ದೋಷ ಅಂದ್ರೇನು? ಹೇಳಬೇಕಾರ್ಬೇಕಾದ್ರೂ ತಪ್ಪಾಗಬಹುದು, ಅವೆರಡನ್ನು ಅವಾಯ್ಡ್ ಮಾಡಬೇಕು. ವಚನಶ್ಚೈವ ಅಸಾಧುತ್ವಾಪಾದಕೋ ವಾಚನಿಕ ದೋಷ ತಂ ವಿಭಜ್ಯ ದರ್ಶಯತಿ. ತಂ ವಿಭಜ್ಯ ದರ್ಶಯತಿ. ಇನ್ನೂ ಕೆಲವಿದೆ, ಇದು ಬೆಂಕಿನೇ ಯಾಕೆ ಎಷ್ಟು ತಣ್ಣಗಿದೆ ನೋಡು ಅಂತ. ಎಂತ ಹೇತು ಅದು? ವಿರುದ್ಧ ಹೇತು. ಬೆಂಕಿನೇ ಭಾರಿ ತಣ್ಣಗಿದೆ ಅಂತ ಹೇಳಿದ. ಇದು ಫ್ರಿಡ್ಜ್ ಇರಬೇಕು, ಎಷ್ಟು ಉರಿತಾ ಇದೆ ಅಲ್ರಿ ಅಂತ ಹೇಳ್ತಾರೆ. ಫ್ರಿಡ್ಜ್ ಉರಿಯುತ್ತಾ? ಅವೆಲ್ಲ ವಿರುದ್ಧ ಅಂತ ಕರೀತಾರೆ, ವಿರುದ್ಧವಾದ ಮಾತುಗಳನ್ನು ಹಾಗೆ ಹೇಳ್ತಾರೆ. ವಚನಶ್ಚೈವ ಅಸಾಧುತ್ವಾಪಾದಕೋ ವಾಚನಿಕ ದೋಷ ತಂ ವಿಭಜ್ಯ ದರ್ಶಯತಿ. ಉಪಪತ್ತಿ ದೋಷ ಇದೆ, ವಚನ ದೋಷ ಇದೆ. ಉಪಪತ್ತಿ ದೋಷ ಇದ್ದಾಗ ಹೇತು ಇಟ್ ಸೆಲ್ಫ್ ಇಸ್ ರಾಂಗ್ ಅಂತ ಅದನ್ನು ಉಪ್ಪಿಟ್ಟು ಬಿಡಬೇಕಾಗ. ವಚನ ದೋಷ ಇದ್ದಾಗ ಉಪಪತ್ತಿ ಸರಿ ಇದೆ, ಇವಳು ಸರಿಯಾಗಿ ಹೇಳಕ್ಕೆ ಬರ್ತಾ ಇಲ್ಲ. ಸೊ ಏನು ಮಾಡಿದ್ರೆ ಸರಿ ಹೋಗುತ್ತೆ? ಅದು ಕರೆಕ್ಟ್ ಮಾಡಿದ್ರೆ ಸರಿ ಹೋಗುತ್ತೆ, ಹೇಳೋ ಪ್ರೋಸೆಸ್ ಕರೆಕ್ಟ್ ಮಾಡಿಬಿಟ್ಟು ಸರಿ ಹೋಗ್ಬಿಡುತ್ತೆ. ಅದಕ್ಕೆ ನ್ಯೂನಾಧಿಕೆ ವಾಚನಿಕೆ. ವಿರೋಧ ಅಸಂಗತಿ ಯಾವುದ್ರ ದೋಷಗಳು? ಉಪಪತ್ತಿ ದೋಷಗಳು. ಈ ನ್ಯೂನಾಧಿಕ, ನ್ಯೂನ ಮತ್ತು ಅಧಿಕ, ಕಡಿಮೆ ಹೇಳೋದು ಹೆಚ್ಚೇಳೋದು ಯಾವುದ್ರ ದೋಷ? ಅದು ವಚನ ದೋಷಗಳು. ಕಡಿಮೆ ಹೇಳೋದು ಹೆಚ್ಚೇಳೋದು ಅಂತ ಹೇಳ್ತಾರೆ. ಈಗ ದ್ವಿಧೋ ವಾಚನಿಕ ದೋಷ ನ್ಯೂನಂ ಅಧಿಕಂಚೇತಿ. ನ್ಯೂನಂ ಅಧಿಕಂಚೇತಿ, ನ್ಯೂನ ಅಂತ ಒಂದು ದೋಷ, ಅಧಿಕ ಅಂತ ಇನ್ನೊಂದು ದೋಷ. ಅಪೇಕ್ಷಿತ ಅಸಂಪೂರ್ತಿ ನ್ಯೂನಂ, ಅಪೇಕ್ಷಿತ ಅಸಂಪೂರ್ತಿ ನ್ಯೂನಂ. ಕೇಳಿದ್ದು ಇನ್ನು ಪೂರ್ತಿ ಹೇಳದೆ ಹೋದರೆ ಅಂತಾರೆ ಅದು ನ್ಯೂನ. ಕೇಳಿದ್ದು ಪೂರ್ತಿ ಹೇಳದೆ ಹೋದರೆ ನ್ಯೂನ. ಉದಾಹರಣೆಗೆ ಪರ್ವತದಲ್ಲಿ ಧೂಮ ಬೆಂಕಿ ಇದೆ ಅಂತ, ಯಾತಕ್ಕೆ ಸುಬ್ರಹ್ಮಕುದ ಮುಂದೆ ಮಾತಾಡಲೇ ಇಲ್ಲ? ಯಾಕೆ? ಏನು ಹೇಳಬೇಕಾಗಿತ್ತು ಅವನೀಗ? ಧೂಮ ಅಂತ ಹೇಳಬೇಕಾಗಿತ್ತು. ಆದರೆ ದೋಷಕ್ಕೆ ಏನು ದೋಷ ಬಂತಲ್ಲೀಗ? ನ್ಯೂನ. ಆಮೇಲೆ ಏನು ಮಾಡಿದೆ? ಪರ್ವತೋ ಧೂಮ ನಿಮ ಧೂಮ ಅಂತಂದ. ಜೊತೆಗೆ ಇನ್ನೇನು ಕತೆ ಶುರು ಮಾಡಿದೆ ಮತ್ತೆ ಹೇಳೋದಕ್ಕೋಸ್ಕರ, ಎಷ್ಟೊಂದು ಜನ ಇದ್ದಾರೆ ಹಾಗೆ ಹೀಗೆ ಅಂತ ಹೇಳಿದ. ಅವೆಲ್ಲ ಪ್ರಯೋಜನ ಇಲ್ಲ. ಎಷ್ಟು ಜನ ಇದ್ರು ಅಷ್ಟೇ, ಜನ ಇಲ್ಲ ಹೋದರೂ ಅಷ್ಟೇ. ಹೊಗೆ ಇದ್ರೆ ಏನಿರಬೇಕಲ್ಲಿ? ಬೆಂಕಿ ಅಧಿಕ. ಯಾವುದಾದ್ರು ಅನಪೇಕ್ಷಿತ, ಯಾವುದು ಅನ್ವಾಂಟೆಡ್ ಅಂತ ಹೇಳಿದರೆ ಅಧಿಕ, ವಾಂಟೆಡ್ ಹೇಳದೆ ಹೋದರೆ ನ್ಯೂನ. ಅಪೇಕ್ಷಿತ ಅಂದರೆ ವಾಂಟೆಡ್, ವಾಂಟೆಡ್ ಯಾವುದು ಅದನ್ನು ಹೇಳದೆ ಹೋದರೆ ನ್ಯೂನ, ಅದು ಅನ್ವಾಂಟೆಡ್ ಹೇಳಿದರೆ ಅಧಿಕ. ಏನು ಯಾವುದಕ್ಕ?
ಅಲ್ಲ, ಆ ರೂಲ್ ರೂಲೇ ಅದು. ಯಾಕೆಂದರೆ ಕಡಿಮೆ ಹೇಳಿದ್ರೆ ಕಡಿಮೆ, ಯಾರು ಹೇಳಿದ್ರು ಕಡಿಮೆ ಹೇಳಿದ್ರು ಕಡಿಮೆನೆ, ಯಾರು ಹೇಳಿದ್ರು ಹೆಚ್ಚು ಹೇಳಿದ್ರು ಹೆಚ್ಚೇನೆ. ಅಲ್ಲಿ ಹಾಗಲ್ಲ, ಪರಾರ್ಥಾರ್ಥ ಏನಾಗಿತ್ತು ಅಂದರೆ ಕೇಳೋನು ಒಬ್ಬನಿದ್ದಾನೆ, ಅರ್ಥ ಆಯ್ತು. ಈಗ ಅವನು ಹೇಳೋದಕ್ಕೆ ಹೋದಾಗ ಇವನು ವಾಕ್ಯ ಪೂರ್ತಿ ಹೇಳಬೇಕಾದ ನಿಯಮ ಇದೆ. ಅವನು ಎಕ್ಸ್ಪೆಕ್ಟ್ ಮಾಡ್ತಾನೆ, ಅದನ್ನು ಎಕ್ಸ್ಪೆಕ್ಟ್ ಮಾಡಿದಾಗ ಹೇಳಿದ್ರೆ ತಪ್ಪಾಗಲಿಲ್ಲ, ಎಕ್ಸ್ಪೆಕ್ಟ್ ಮಾಡದೆ ಹೋದ ದೋಷ ಅಲ್ಲ. ಜನರಲ್ಲಿ ಯುಕ್ತಿ ಕೊಟ್ಟಾಗ ಒಂದೊಂದು ಎಕ್ಸ್ಪೆಕ್ಟ್ ಇದ್ದೇ ಇರುತ್ತೆ, ಇದು ಮುಂದೆ ಏನಪ್ಪ ಅಂತ ಕೇಳ್ತಾರೆ. ಅದು ಹೇಳಬೇಕಲ್ಲ, ಹೆಚ್ಚು ಹೇಳಬೇಕಾಗಿಲ್ಲ. ಅದು ಎಷ್ಟು ಬೇಕೋ ಅಷ್ಟು ಹೇಳಲೇಬೇಕು, ಬೇಕಾದಷ್ಟು ಹೇಳಲೇಬೇಕು. ಆಮೇಲೆ ಬೇಡವಾದಷ್ಟು ಬೇಡದ ಅವಾಯ್ಡ್ ಮಾಡಲೂ ಬೇಕಲ್ಲ. ಏನು ಅಂಥ ದೋಷ ಅಲ್ಲ, ಅದು ದೋಷನೇ. ಯಾಕೆ ಯಾವಾಗ ದೋಷ ಆಗುತ್ತೆ ಗೊತ್ತಾ? ಅದು ಟೆಲಿಗ್ರಾಮ್ ಕೊಟ್ಟಾಗ ದೋಷ ಆಗುತ್ತೆ, ಹೋಗ್ತಾನೆ. ಟೆಲಿಗ್ರಾಮ್ ಕೊಟ್ಟಾಗ ಏನು ದೋಷ ಆಯಿತು? ದುಡ್ಡು ಕಡಿಮೆ ಇದೆ, ಜಾಸ್ತಿ ವಾಡಿಂಗ್ಸ್ ಕೊಟ್ಟ ಕ್ಯಾನ್ಸಲ್ ಆಯಿತು. ಅದೇ ರೀತಿ ಕರೆನ್ಸಿ ಕಡಿಮೆ ಇತ್ತು, ಹೆಚ್ಚು ಮಾತಾಡೋದು ಏನಾಯ್ತಾಗ ಮೊಬೈಲ್ನಲ್ಲಿ ಆಫ್ ಆಗಿ ಇನ್ನು ಏನು ಕತೆ ಹೇಳುತ್ತೆ ಅಂತ ಬಂದಿವಿ ನಾವು. ಆ ಹೇತು ಹೇಳುತ್ತೆ ಕಟ್ ಆಗಿಬಿಡುತ್ತೆ ಕರೆನ್ಸಿ ಆಫ್ ಆಗಿದೆ, ಮುಖ್ಯ ಹೇತು ಹೇಳೇ ಇಲ್ಲ ಅವರೀಗ, ಅದು ಲಾಸ್ ಆಯಿತು. ಅದು ಪ್ರಾಬ್ಲಮ್ ಅಂತಲ್ಲ ಈಗ. ದೇಹದ ಎಂಥ ದೋಷ ಅಲ್ಲ ಅದು, ಮನೆಯಾಳ ದೋಷ ಅಲ್ಲ. ಬಟ್ ಪ್ರಾಬ್ಲಮ್ ಏನಿದೆ ಅಂತ ಕೇಳಿದ್ರೆ ಸ್ವಲ್ಪ ದೋಷ ಇದೆ. ಮೊದಲೇ ಮಾತ್ರ ಭಾರಿ ಡೇಂಜರಸ್ ಅದು. ಯಾವುದು ಬೆಂಕಿ ತಣ್ಣಗಿರುತ್ತೆ ಅಂತ ಹೇಳಿದ್ರೆ ಕೈ ಇಟ್ಬಿಟ್ಟ ಹೋಗಿ ಬಜೀತ ಆಯ್ತಲ್ಲ, ಕೈ ಸುಟ್ಕೊಂಡೇ ಬಿಟ್ಟನ, ಅದರಿಂದ ದೋಷನೇ. ಆ ಸೀರಿಯಸ್ ಅಲ್ಲದೆ ಹೋದ್ರೂ ಕೂಡ ಕೆಲಸದ ಇಗ್ನೋರ್ ಬೇಕಾದ್ರೆ ಮಾಡಬಹುದು ನಾವು, ಬಟ್ ದೋಷ ಇಸ್ ದೋಷ ಅಷ್ಟೇ. ಅಥವಾ ಅಪೇಕ್ಷಿತಾದ ಅಧಿಕಂ ಅಧಿಕಂ ನ್ಯೂನಾಧಿಕೇಚ ಪರಾರ್ಥ ಪ್ರಯೋಗ ಏವ ಸಂಭವತಃ. ಇದು ನಮ್ಗೆ ಊಟ ಕೂತ ಗೊತ್ತಾಗುತ್ತೆ. ಅವು ಎರಡು ಅಷ್ಟಾಸು ರುಚಿ ಮಾಡಿರ್ತಾರೆ, ಎರಡನೇ ಸತ್ತು ಕೇಳೋದಿಲ್ಲ. ಏನಾಯ್ತದು ನ್ಯೂನ, ಏನೇ ಹೇಳಿದ್ ಬಿಡಿ ಎರಡನೇ ಸತ್ತು ಕೇಳಲೇ ಇಲ್ಲ ಅಂತ ನ್ಯೂನ. ಆಮೇಲೆ ಚಲಿಸ್ಬಿಟ್ರು ಅದು ಅಧಿಕ, ಎರಡನೇ ಪಂಕ್ತಿಗೆ ಇಲ್ಲೇ ಇಲ್ಲ, ಮೊದಲನೇ ಪಂಕ್ತಿ ಎಲ್ಲ ಚೆಲ್ಲಿ ಹೋಗ್ಬಿಟ್ಟಿದ್ದಾರೆ. ಏನಾಯ್ತದೋ ಅಧಿಕ, ಇದ್ರ ದೋಷ ಬಂತೀಗ. ಯಾವ ದೋಷ ಬರ್ತಿರ್ಲಿಲ್ಲ ಪಾಪ, ಎರಡನೇ ಪಂಕ್ತಿ ಆಗಷ್ಟು ಇದ್ರೆ ಪರವಾಗಿಲ್ಲ, ಎರಡನೇ ಪಂಕ್ತಿ ಏನೂ ಇಲ್ಲ, ಇವರೆಲ್ಲ ಎಲ್ಲ ಚೆಲ್ಲಿಬಿಟ್ಟಿದ್ದಾರೆ. ಅವ್ರು ಬೈತಾರಲ್ಲ, ಅದು ಎಂಥ ಕೆಡಿಸ್ಬಿಟ್ಟೆ ಬಡಿಸೋನು ಅಂತ ಹೇಳ್ಬಿಟ್ಟು. ಎಷ್ಟು ದಿನ ಮಾಡಿರ್ತಾರೆ ಗೊತ್ತಾಯ್ತಾ? ಕೆರ್ ಬಡಿಸಿರೋದೆಲ್ಲ ಬಿಟ್ಬಿಟ್ಟಿರ್ತಾರೆ, ಕಷ್ಟಪಟ್ಟು ಅಡಿಗೆ ಮಾಡಿರ್ತಾರೆ, ಅಲ್ಲೇ ಆಮೇಲೆ ತೆಗೆದು ನೋಡಿದ್ರೆ ಲೈಟ್ ಬಿಟ್ಟು ಹೋಗ್ಬಿಟ್ರು. ಅದು ಯಾರು ಬಿಟ್ಟಾಗಿಲ್ಲ, ಅವ್ರು ಕೆಲಸ ಬಿಟ್ಬಿಟ್ಟಿರ್ತಾರೆ. ಅಷ್ಟು ಇದ್ರ ಮೇಲೆ ಏನೋ ಬಿಟ್ಟಿದ್ದೀರಿ ನೋಡಿರ್ತಾರೆ, ಇವರು ತಗೊಳ್ಳಿ ಯಾರೋ ತಗೊಳ್ಳಿ, ಇವೆಲ್ಲ ಆಯಿತು. ಬಾಯಿ ಬಂದ ಬೈತಾರೆ, ಎಂಥ ದೋಷಗಳಾಗುತ್ತೆ. ಅದು ಸಮಯ ನೋಡಿಕೊಂಡು ದೋಷಗಳ ಇಂಟೆನ್ಸಿಟಿ ಡಿಫರ್ ಆಗುತ್ತೆ ಅಷ್ಟೇ. ಕೆಲವೊಮ್ಮೆ ಹೆಚ್ಚಾಗ್ಬೋದು, ಕೆಲವೊಮ್ಮೆ ಕಡಿಮೆ ಆಗ್ಬೋದು. ದೋಷ ದೋಷನೇ. ಕೆಲವೊಂದು ನಿಜವಾದ ದೋಷ ಅನುಭವ ಪರದಲ್ಲಿ ಉಪ್ಪು ಕಡಿಮೆ ಆಗಿದೆ ದೋಷ, ಉಪ್ಪು ಹೆಚ್ಚಾಗಿದೆ ದೋಷ. ಏನೇ ಆದರೂ ಕೂಡ ಅದು ವಿಶಾಲದ ಹೋದರೂ ಕೂಡ ಆ ಊಟ ಪೂರ್ತಿ ತಿಲ್ಲಕ್ಕಂತಾಗೋದಿಲ್ಲ ಅವನ ಕೈಲಿ. ಅಪೇಕ್ಷಿತ ಅಸಂಪೂರ್ತಿ ನ್ಯೂನಂ, ಅಪೇಕ್ಷಿತಾದ ಅಧಿಕಂ ಅಧಿಕಂ ನ್ಯೂನಾಧಿಕೇಚ ಪರಾರ್ಥ ಪ್ರಯೋಗೇ ಇವ ಸಂಭವತಃ. ಇದು ಯಾವ ಸ್ವಾರ್ಥಾನುಮಾನಕ್ಕೆ ಹೇಳಬಾರ್ದಿದ್ದಾನೆ. ಅದಕ್ಕೆ ಇನ್ನೊಬ್ರು ಹೇಳೋಕ್ಕಾದ್ರೆ ಹೆಚ್ಚು ಹೇಳ್ತಾರೆ ಕಡಿಮೆ ಹೇಳ್ತಾ ಬರೋದಾಗ ಹೇಳಿದಿರ್ತಾರೆ, ಹೆಚ್ಚು ಕಡಿಮೆ ಬರೋದು. ಸ್ವಾರ್ಥಾನುಮಾನಕ್ಕೆ ಅಪ್ಲೈ ಆಗಲ್ಲ ಯಾವುದಕ್ಕಿದು, ಪರಾರ್ಥಾನುಮಾನಕ್ಕೆ ಮಾತ್ರ. ವಚನದ್ವಾರೇಣ ಉಪತ್ತೇರಿಪಿ ದೂಷಿತೆ ಶಾತಾಮಿತಿ, ವಚನ ದೋಷದಿಂದಾಗಿ ಉಪತ್ತಿ ದೋಷ ಕೂಡ ಹಾಗಾಗುತ್ತೆ. ನ ಕೇವಲಂ ಉಪತ್ತಿ ದೋಷಾಣಾಮೈವ ವಿರೋಧಾದಿಭಿ ಸಂಗ್ರಹ ಕಿಂ ನಾಮ. ಬರೀ ವಿರೋಧಾದಿಭಿಗಳಿಂದ ಉಪತ್ತಿ ದೋಷ ಸಂಗ್ರಹ ಆಗಲಿಲ್ಲ, ಇನ್ನೊಂದು ಕೆಲವು ಸೇರಿಕೊಂಡಿದೆ. ಪರನಿರೂಪಿತ ಅಶೇಷ ನಿಗ್ರಹ ಸ್ಥಾನಾನ್ಯಪಿ ವಿರೋಧಾದಿಷು ಏವ ಅಂತರ್ಭವಂತಿ ಇತ್ಯಾಹ ಸಂವಾದಾನುಕ್ತಿಯುತಃ ನಿಗ್ರಹ. ಇದು ಹೊಸ ಪಾಯಿಂಟ್. ಅನುಮಾನ ದೋಷ ಮುಗೀತೀಗ, ಇನ್ನೊಂದೀಗ ಡಿಸ್ಕಷನ್ ಶುರುವಾಗ್ತಾ ಇದೆ, ವಾಕ್ಯಾರ್ಥ ಶುರುವಾಗ್ತಾ ಇದೆ. ವಾಕ್ಯಾರ್ಥದಲ್ಲಿ ಒಬ್ಬನು ಸೋತಾಗೆದ್ದೆ ಅಂತ ತೀರ್ಮಾನ ಮಾಡಬೇಕು ಅಂತ ಕೇಳಿದರೆ ನಾಲ್ಕಿದೆ ಈಗ. ಯಾವ್ಯಾವುದು? ವಿರೋಧ, ಅಸಂಗತಿ, ನ್ಯೂನ, ಅಧಿಕ, ಆಮೇಲೆ ನಾಲ್ಕಾಯ್ತೀಗ. ಇನ್ನೂ ಎರಡು ಸೇರಿಸಿಬಿಟ್ರೆ ನಿಗ್ರಹಗಳು ಅಂತ ಕರೀತಾರೆ. ನಿಗ್ರಹಗಳು ಅಂದ್ರೇನು? ಪರ ನಿಗ್ರಹ ಅಂದರೆ ಸೋಲ್ಸೋದಕ್ಕೆ ಟ್ರಿಕ್ ಇದು. ಅವನು ಮಾತಾಡೋಕೆ ಹೊರಟ ಈಗ, ಪರ್ವತ ಒಂದು ನಿಮಾನ್ ಅಂತ ಹೇಳಿದ. ನಮಗೇನು ಎಕ್ಸಾಂಪಲ್ ಅರ್ಥ ಆಗುತ್ತೆ ಸರಿ ಹೋಗುತ್ತೆ. ಇವತ್ತು ಯಾವುದೋ ಒಂದು ರುದ್ರದೇವರು ಸರ್ವೋತ್ತಮರು ಅಂತ ಹೇಳಿದ, ಪ್ರೂವ್ ಅಂತ ಕೇಳಿದರು, ಉತ್ತರ ಕೊಡಲೇ ಇಲ್ಲ. ಏನಾಯ್ತು ಅಲ್ಲಿಗೆ? ಸೋತ ಅಂತ, ಸೋತ್ಬಿಟ್ಟ, ಮಾತಾಡೋಕ್ಕಾಗಲಿ. ಅದಕ್ಕೆ ಅನುಕ್ತಿ ಅಂತ ಹೇಳ್ತಾರೆ. ಸೊ ಅನುಕ್ತಿ ಅಂದ್ರೇನು? ಹೇಳಬೇಕಾದ್ರೆ ಹೇಳದೇ ಇದ್ರೆ ಅನುಕ್ತಿ ಅಂತ ಕರೀತಾರೆ. ಹೇಳಬೇಕಾದ್ರೆ ಒಂದು ಹತ್ತರ್ ಕೇಳಿದ್ರೆ ಇವನು ಬಿದ್ದಿರ್ತಾರಲ್ಲ, ಬಾಕ್ಸಿ ಬಿದ್ದಿರ್ತಾರಲ್ಲ, 1 2 3 ಎಣಿಸ್ತಾರೆ, ಅಲ್ಲಿ ಹೇಳೋದಾರೆ ಅರ್ಥವನು ಸೋತ ಅಂತ. ಅಷ್ಟೊಳಗೆ ಎದ್ದುಬಿಟ್ರೆ ಪರವಾಗಿಲ್ಲ, ಅವನು ರೆಸ್ಪಾಂಡ್ ಮಾಡದೆ ಹೋದಾಗ ಸೋತು ಬಿಟ್ಟ ಅಂತ ಅರ್ಥ. ಅನುಕ್ತಿ ಅಂತ. ಸಂವಾದ ಅಂದ್ರೇನು? ಗಲಾಟೆ ಮಾಡಿದ್ದ, ಪರ್ವತದಲ್ಲಿ ಧೂಮ ಇದೆ, ಬೆಂಕಿ ಇಲ್ಲ ಅಂತ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದ್ದ. ಆಮೇಲೆ ಮಾತಾಡ್ತಾ ಮಾಡ್ತಾರೆ, ಏನು ಮಾಡಿಬಿಟ್ಟ, ಆಮೇಲೆ ವಾದಕ್ಯಾರ್ಥ ಮಾಡ್ತಾ ಮಾಡ್ತಾ ಪರ್ವತದಲ್ಲಿ ಬೆಂಕಿ ಇದೆ ನೋಡಿರಿ ಅಂತ ಶುರು ಮಾಡ್ದ. ಅವನು ಆ್ಯಕ್ಚುಲಿ ಒಪ್ಪಿಲ್ಲ ಅದನ್ನು, ಮಾತಾಡ್ತಾ ಮಾಡ್ತಾರ್ತ ಏನು ಮಾಡಿದ್ದಾನೆ, ಅದನ್ನು ಒಪ್ಪಿಟ್ಬಿಟ್ಟ. ವಿಷ್ಣು ಸರ್ವತ ಅಂತ ಒಪ್ಪಿಲ್ಲ, ಮಧ್ಯದಲ್ಲಿ ವಿಷ್ಣು ಸರ್ವತ್ತವನಾಗಿರೋದು ಅವನೇ ಹೇಳಿಬಿಟ್ಟ. ಅವಾಗ ಏನಾಯ್ತದ? ಸಂವಾದ, ಸಂವಾದ ಅಕ್ಸೆಪ್ಟಿಂಗ್ ಅಂತ. ಅವನೇನಿಲ್ಲ ಅಂತ ಹೇಳಿದ್ದ, ಅದೇನು ಮಾಡಿಬಿಟ್ಟ, ಒಪ್ಕೊಂಡ್ಬಿಟ್ಟ. ನಾ ಭೂಕ ಅಂತ ಒಬ್ರು ಕೂಡಿಸಿ ಹೇಳಿದ್ರು, ಮಾತಾಡಬೇಡ ನಿನಗ ಭೂಕ ಅಂತ ಹೇಳಿದ್ರು. ಎಲ್ಲ ಪಾಪ ಗಂಟೆ ಹೇಳಿ ಲೆಕ್ಚರ್ ಆಗಿತ್ತು, ಖುಷಿಯಾಯಿತು. ಕರೆಕ್ಟ್ ಅಂತ ಹೇಳ್ಬಿಡು, ಕೊಟ್ಟು ಏನಾಗ್ಬಿಟ್ಟ ಅವರು ಜೋರಾಗಿ ಎಲ್ಲ ಹೇಳಿದ್ರೆ ಇಷ್ಟೊತ್ತು ಏನಾಯ್ತು ಅವರಿಗೆ, ಕತ್ತೆ ಮುಗಿದೋಗ್ತಾರೆ. ಒಂದು ಮಾತಲ್ಲಿ ಇವರೆಲ್ಲ ಕಿಡಿಸ್ಬಿಟ್ಟು ಆಯ್ತಾ, ಇಂಥ ತಪ್ಪನ ಅನು ಸಂವಾದ. ಅವನಿಗೆ ಕೂಡಿಸೋರು ಗತಿ ಏನಾಗಬೇಕು? ಲಾಯರು ಎಷ್ಟೊತ್ತಲ್ಲಿ ಹೇಳ್ಕೊಟ್ಟಿರ್ತಾರೆ ಪಾಪ ವಿಟ್ನೆಸ್ಗಳಿಗೆ, ಅವ್ನು ಏನೋ ಹೇಳ್ಬಿಡ್ತಾರೆ, ಕೊನೆಗೆ ಏನಾಗುತ್ತೆ ಅವರಿಗೆ, ಹಾಡು ಮಾಡಿಬಿಟ್ಟ ಅಂತ ಹೇಳ್ಬಿಡ್ತಾರೆ. ಅವ್ರು ಕ್ಲಾಸ್ ಕ್ವೆಶನ್ ಮಾಡಿದ್ರೆ ಸಿಕ್ಕಾಕೊಂಡ್ಬಿಟ್ಟಿರ್ತಾರಲ್ಲ, ಅವಾಗ ಸಿಕ್ಕ ಇವೆಲ್ಲ ವಾಕ್ಯಗಳೆಲ್ಲ ದೋಷ. ಇವೆಲ್ಲ ನೆನಪಿದ್ರೆ ವಾಕ್ಯಾರ್ಥ ಮಾಡೋಕೆ ಉಪಯೋಗ ಬರ್ತೀವಿ ಎಲ್ಲ ಕೂಡ.
ಆರು ಗೊತ್ತಿದ್ರೆ ವಿರೋಧ, ಅಸಂಗತಿ, ನ್ಯೂನ, ಅಧಿಕ, ಸಂವಾದ, ಅನುಕ್ತಿ. ಯಾರಲ್ಲಿ ಯಾವೊಂದು ತಪ್ಪು ಮಾಡಿದ್ರು ಏನಾಗ್ತಾನೆ, ತಪ್ಪು ಮಾಡಿದವನು ಸೋತ ಅಂತ ಅರ್ಥ. ಇವ ಔಟ್ ಅಂತಾರಲ್ಲ, ಹಾಗೆ ಔಟ್ ಆಗ್ಲಿಕ್ಕೆ ಎಷ್ಟು ಎಷ್ಟು ಪದ್ಧತಿ ಇದೆ. ಆಗ ಬೋಲ್ಡ್ ಆಗ್ಬೋದು, ಕಾಟ್ ಆಗ್ಬೋದು, ಎಲ್ ಬಿ ಡಬ್ಲ್ಯೂ ಆಗ್ಬೋದು, ಹಿಟ್ ವಿಕೆಟ್ ಆಗ್ಬೋದು, ಏನೇನೋ ಆಗ್ಬೋದು, ಹೋಗ್ತಾನೆ. ಅದೇ ರೀತಿಯಲ್ಲಿ ಎಷ್ಟು ಮೆಥಡ್ ಔಟಿಂಗ್ ಇರುತ್ತೋ ಅಷ್ಟು ಮೆಥಡ್ ಇದೆ. ವಾಕ್ಯಾರ್ಥಕ್ಕೆ ಕೂತಾಗ ಸೋತ ಅಂದ್ರೆ ಇಷ್ಟು ಕಾರಣ ಇದೆ, ಅವ್ರು ಮಾತೇ ಆಡಲಿಲ್ಲ, ಸೋತ. ವಾಕ್ಯಾರ್ಥಗಳು ಜೋರ ಕೂತ್ಕೊಂಡ್ಬಿಟ್ಟ, ಬಾಯ ಬಿಡ್ತಲ್ಲ, ಏನು ಮಾಡಿರ್ ಕೂಡ. ಅವಾಗೇನಾಯ್ತು ಅಲ್ಲಿಗೆ ಸೋತ ಅಂತ. ಅವನೇನು ಮಾಡಿದೆ, ವಿರೋಧ ಮಾಡಿಕೊಂಡ. ತ ಏನು ಹೇಳೋದು ಕೊಟ್ಟಿದ್ದ, ಅದ್ವೈತ ಪುರು ಮಾಡ್ತೀನಿ ಅಂತ ಹೊರಟ, ದ್ವೈತ ಒಪ್ಕೊಂಡ್ಬಿಟ್ಟ. ಅದೇ ಆಚಾರ್ಯ ಮಾಡಿದ ಕೆಲಸ. ಪದ್ಮತೀರ್ಥ ಏನು ಮಾಡ್ದ, ಆಚಾರ್ಯ ಬಂದು ಗ್ರಂಥ ಕದ್ದುಬಿಟ್ಟ. ಆಚಾರ್ಯ ಹೇಳಿದ್ರು, ಅವನ ಮನೆ ಹೇಳಿದ್ರು, ನೋಡಯ್ಯ ಭೇದ ಇದೆ ಎಲ್ಲ ಕಡೆ ಅಂತ ಹೇಳಿದರು. ಅವನೇನು ಮಾಡಿಬಿಟ್ಟ, ಇಲ್ಲ ಭೇದ ಇಲ್ಲ ಅಂತ ಹೇಳಿದ್ರು. ಭೇದ ಇಲ್ಲೇ ಇಲ್ಲ ಅಂತ. ನೀನು ತಪ್ಪು ಹೇಳ್ತಾ ಇದ್ದೆ ಅಂತ ಕೇಳಿದ್ರು. ನಾನು ತಪ್ಪು ಹೇಳ್ತೇನೆ, ಸುಳ್ಳು ಹೇಳ್ತೇನೆ ಅಂತ ಅಂತರ್ಯಾಮಿ ಗೊತ್ತು ಅಂತ ಹೇಳಿದ. ಏನಾಯ್ತು ಅಲ್ಲಿಗೆ, ಈಗ ಅಂತರ್ಯಾಮಿನ ಒಪ್ಕೊಂಡ ತಕ್ಷಣ ಮುಂದೆ ಭೇದ ಒಪ್ಕೊಂಡ್ಬಿಟ್ಟ. ಅಂತರ್ಯಾಮಿ ಗೊತ್ತು ಅಂತ ಹೇಳಿದ ತಕ್ಷಣ ಆಚಾರ ಹೇಳ್ತಾರೆ, ನೋಡಿದೇನಯ್ಯ ನೀನು ಎರಡು ಲೋಪಲತ್ತೆ ಅಂತರ್ಯಾಮಿ ಬರೋದು, ಒಂದರಲ್ಲಿ ಇನ್ನೊಂದಿದ್ರೆ ಒಂದು ಹೇಳಿದ ಅಂತರ್ಯಾಮಿ ಒಂದು ಸೋತು ಬಿಟ್ಟವನು. ಏನು ಹೇಳೋಕೆ ಕೊಟ್ಟಿದ್ದ ಆಪೋಸಿಟ್ ಆಯ್ತು. ಆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ರೆ ಅವ ಸ್ವಾರಸ್ಯ ಗೊತ್ತಾಗುತ್ತೆ. ಬರೀ ಒದ್ದು ವಿಜಯ ಹೋದಾಗ ಏನು ಸ್ವಾರಸ್ಯ ಗೊತ್ತಾಗೋದಿಲ್ಲ, ಇವನು ಟೆಕ್ನಿಕಲಿ ಗೊತ್ತಿದ್ರೆ ಸ್ವಾರಸ್ಯ ಗೊತ್ತಾಗುತ್ತೆ. ಬರೀ ಔಟ್ ಅಂತ ಗೊತ್ತಾಯ್ತು, ನೋಡಿದ್ರೆ ಔಟ್ ಅಂತ ಗೊತ್ತಾಗುತ್ತೆ. ಗೇಮ್ ಗೊತ್ತಾಗುತ್ತೆ ಹೇಗೆ ಔಟ್ ಆದ, ಅವನ ಯೋಚನೆ ಮಾಡ್ತಾನೆ. ಆಗ ಅವನೇನು ಮಾಡ್ತಾನೆ, ಇದು ಕ್ಲಿಯರ್, ಅವನಿಗೆ ನಾಲೆಡ್ಜ್ ಎಂಜಾಯ್ಮೆಂಟ್ ಜಾಸ್ತಿ ಸಿಗುತ್ತೆ. ಔಟ್ ಆದ ಮೆಥಡ್ ಗೊತ್ತಾದಷ್ಟು ಕಾರಣ ಕೊಡ್ತಾನೆ. ಸಂವಾದ ಅನುಕ್ತಿಯುತಾಹ ನಿಗ್ರಹ. ನಿಗ್ರಹ, ನಿಗ್ರಹ ಅಂತ ಶಬ್ದಕ್ಕೆ ಏನರ್ಥ ಅಂದರೆ ನಿಗ್ರಹ ಸ್ಥಾನಾನಿ ಅಂತ ಅರ್ಥ. ನಿಗ್ರಹ ಸ್ಥಾನಗಳು ಅಂದ್ರೆ ಏನು ಅಂದ್ರೆ ಸೋಲ್ಸೋದಕ್ಕೆ ಬೇಕಾಗಿರ್ತಕ್ಕಂಥ ಕಾರಣಗಳು ಅಂತ ಅರ್ಥ. ಕಥಾಯಾಮ್ ಅಖಂಡಿತ ಅಹಂಕಾರೇಣ ಪರೇಣ ಪರಸ್ಯ ಅಹಂಕಾರ ಖಂಡನಂ ಪರಾಜಯೋ ನಿಗ್ರಹ. ಕಥಾಯಾಮ್ ಅಂದ್ರೆ ಡಿಸ್ಕಷನ್ ಅಂತ, ಕಥೆಗಳು ಅಂತ ಅರ್ಥ ಅಲ್ಲ. ಸಂಸ್ಕೃತದಲ್ಲಿ ಕಥೆ ಶಬ್ದಕ್ಕೆ ಏನರ್ಥ ಟೆಕ್ನಿಕಲಿ, ಈ ಶಾಸ್ತ್ರಕ್ಕೆ ಬಂದಾಗ ಡಿಸ್ಕಷನ್ ಅಂತ ಅರ್ಥ. ಅದರಲ್ಲಿ ಅಖಂಡಿತ ಅಹಂಕಾರೇಣ ನಾನು ಗೆಲ್ತೇನೆ ಅಂತ ಭಾವ ಇಟ್ಕೊಂಡ್ಬಿಟ್ಟಿದ್ದಾನೆ. ಪರೇಣ ಪರಸ್ಯ ಅಹಂಕಾರ ಖಂಡನಂ ಪರಾಜಯ. ಇನ್ನೊಬ್ಬನು ಏನು ಮಾಡಿದ, ಅವನು ಹೇಳಿ ತಪ್ಪೊಂದ್ಬಿಟ್ಟ, ಅಲ್ಲಿ ಏನಾಯ್ತು ಅಹಂಕಾರ ಹೋಯ್ತವ್ರಿ. ಅದು ತನ್ನಿಮಿತ್ತ ಆ ಅಹಂಕಾರ ಹೋಗ್ಲಿಕ್ಕೇನು ಕಾರಣ ಇದೆಯಲ್ಲ, ಅದಕ್ಕೇನಂತಾರೆ ನಿಗ್ರಹ ಸ್ಥಾನ ಅಂತ ಕರೀತಾರೆ. ತತ್ವ ಅಪ್ರತಿಪತ್ತಿ ಲಿಂಗಮ್ಮ ನಿಗ್ರಹ ಸ್ಥಾನಂ, ತತ್ವವನ್ನು ತಿಳಿಸ್ಕೊಳ್ಳಕ್ಕಾಗದೇ ಇರೋದು ಕೂಡ ನಿಗ್ರಹ ಸ್ಥಾನ ಅಂತ ಹೆಸರಾಗುತ್ತೆ. ಸಾ ದ್ವಿವಿಧ ಅಪ್ರತಿಪತ್ತಿ ವಿಪ್ರತಿಪತ್ತಿಶ್ಚ ಇತಿ. ನಿಗ್ರಹ ಅಂಬೋದು ಎರಡು ವಿಧ, ಅಪ್ರತಿಪತ್ತಿ ವಿಪ್ರತಿಪತ್ತಿ. ಅಪ್ರತಿಪತ್ತಿ ಅಂದ್ರೇನು ತಿಳ್ಕೊಳ್ಳೇ ಇಲ್ಲ ಅವನು, ಅವನು ಹೇಳಿದ್ದೇ ಅರ್ಥ ಆಗಲಿಲ್ಲ. ಅಪ್ರತಿಪತ್ತಿ ವಿಪ್ರತಿಪತ್ತಿ ತಪ್ಪಾಗಿ ತಿಳ್ಕೊಂಡ, ಅದು ಕೂಡ ವಿ ಆ ಅಜ್ಞಾನ ವಿಪರೀತ ಜ್ಞಾನ ಅಂತೀವಲ್ಲ ಹಾಗೆ. ಅಜ್ಞಾನದಲ್ಲಿ ಜ್ಞಾನ ಇಲ್ಲ, ಪ್ರತಿಪತ್ತಿ ಅಂದ್ರೆ ಒಂದೇ, ಜ್ಞಾನ ಅಂದ್ರೆ ಒಂದೇ. ಅಪ್ರತಿಪತ್ತಿ ಅಂದ್ರೇನು, ವಾದಕ್ಕೆ ಜೋರಾಗಿ ವಾದಕ್ಕೆ ಕೂತ್ಕೊಂಡ, ಅವ್ನು ಮಾತಾಡಿದ್ರು ಅರ್ಥನೇ ಆಗಲಿಲ್ಲ ಇವನಿಗೆ ಅವ್ನು ಹೇಳಿದ್ದು. ಅವಾಗ ಏನಂತಾರೆ, ಟೋಟಲ್ ಇನ್ಕಾಂಪಿಟೆಂಟ್ ಸಲ ಇವನು. ಯಾತಕ್ಕೆ, ವಾಕ್ಯಾರ್ಥ ಮಾಡ್ತಿ ಬಂದಿದ್ದಾನೆ, ಸೋಲಿಸ್ತೀನಿ ಅಂತ ಬೇರೆ ಹೇಳ್ತಾ ಇದ್ದಾನೆ. ಇವನು ಏನು ಅರ್ಥ ಆಗ್ತಾ ಇಲ್ಲ, ಅವ್ನು ಹೇಳಿದ್ದೇ ಅರ್ಥ ಆಗ್ತಾನೆ. ಅಪ್ರತಿಪತ್ತಿ ಅದು ಅಥವಾ ತಪ್ಪು ತಿಳ್ಕೊಬಿಟ್ಟು ಏನು ಹೇಳಿದ ಅರ್ಥ, ಅಗ್ನಿ ಅಂದ್ರೆ ಏನು ತಿಳ್ಕೊತಾನೆ, ಇನ್ನೊಂದು ಏನೋ ತಿಳ್ಕೊತಾನೆ, ಅರ್ಥ ಆಗಿಲ್ಲ. ವಿಪ್ರತಿಪತ್ತಿಶ್ಚ ಇತಿ ಪರೋಕ್ತ ಸ್ವವ್ಯಕ್ತ ಪರೋಕ್ತ ಸ್ವವಕ್ತವ್ಯೋ ಅಜ್ಞಾನಂ ಅಪ್ರತಿಪತ್ತಿ. ಪರೋಕ್ತ ಸ್ವವಕ್ತವ್ಯಯೋ ಅಜ್ಞಾನಂ, ಅವನು ಏನು ಹೇಳಿದ ಗೊತ್ತಾಗೋಲ್ದು, ತಾನೇನು ಹೇಳಬೇಕು ಗೊತ್ತಾಗೋಲ್ದು, ಅದಕ್ಕೆ ಅಪ್ರತಿಪತ್ತಿ ಅಂತ ಕರೀತಾರೆ. ತಯೋರೇವ ವಿಪರೀತ ಜ್ಞಾನಂ ವಿಪ್ರತಿಪತ್ತಿ, ಅವ್ರು ಹೇಳಿದ ತಪ್ಪ ತಾನೇ ಹೇಳಬೇಕಾದ್ರೂ ತಪ್ಪು ಹೇಳ್ತಾನೆ, ಅವ್ರು ಹೇಳೋದು ತಪ್ಪು ತಿಳ್ಕೊಳ್ತಾರೆ. ಅದಕ್ಕೇನಂತ ತಿಳ್ಕೊಳ್ಳೇ ಇಲ್ಲ ಅಪ್ರತಿಪತ್ತಿ, ತಪ್ಪಾಗಿ ತಿಳ್ಕೊಂಡ ವಿಪ್ರತಿಪತ್ತಿ. ಇವೆರಡು ಇದ್ರೂ ಕೂಡ ಏನಾಗ್ತಾನೆ, ಅವನು ಸೋತ ಅಂತ. ಎರಡರು ಯಾವುದಿದ್ರು ಸೋತಾಗಲಿ. ತಾನಿತ್ಯ ಪ್ರತಿಜ್ಞಾಹಾನಿ, ಅದೇ ಆಚಾರ್ಯ ಇದು ಕೊಟ್ಟರು, ಕಾಶಿ ಹೊರಟಿದ್ರು ಇಂದ್ರಪುರಿ ಅಂತ ವಾದ ಕೂತ್ಕೊಂಡ. ವಾಕ್ಯಾರ್ಥ ನಡೀತು, ಜ್ಞಾನ ಬಂದ ಮೇಲೆ ಕರ್ಮಾಚರಣೆ ಮಾಡಿ ಏನು ಉಪಯೋಗ ಅಂತ ಪ್ರಶ್ನೆ ಮಾಡಿದ. ಆಚಾರ್ಯ ಹೇಳಿದ್ರಾಗ, ಜ್ಞಾನ ಬರೋಕ್ಕಿಂತ ಮುಂಚೆ ಜ್ಞಾನ ಬರಲಿಕ್ಕೆ ಕಾರಣ, ಜ್ಞಾನ ಬಂದ ಮೇಲೆ ಮಾಡಿದರೆ ಮೋಕ್ಷದಲ್ಲಿ ಆನಂದ ವೃದ್ಧಿಗೆ ಕಾರಣ ಅಂತ ಹೇಳಿದರು. ಉತ್ತರ ಕೊಡಲಿಕ್ಕೆ ಬರಲಿಲ್ಲ ಅವರಿಗೆ. ಸ್ವಾಮಿ ಜ್ಞಾನ ಏನು ಅಂತ ಕೇಳಿದ, ಜ್ಞಾನ ಅಂದ್ರೆ ಏನು ಅಂತ ಕೇಳಿದ. ಆ ಸ್ಟೇಜಲ್ಲಿ ಆಚಾರ್ಯ ಏನಂತಾರೆ, ಅದೇ ಗೊತ್ತಿಲ್ಲದೆ ಬಂದೆ ಪುಣ್ಯಾತ್ಮ ಅಂತ ಕೇಳಿದ್ರು. ಜ್ಞಾನ ಅಂತಲೇ ಗೊತ್ತಿಲ್ಲದೆ ಹೋದರೆ ನೀನು ಜ್ಞಾನದ ಬಗ್ಗೆ ಮಾತಾಡ್ತೀಯ ಅಂತ ನಿನಗೀಗ. ಅದಕ್ಕೇನಂತ ಕರೀತಾರೆ, ಏನಂತ ಕರೀತಾರೆ ಅದಕ್ಕೆ, ಯಾವುದು ಗೊತ್ತಿದ್ದರೆ ಮಾತ್ರ ಮುಂದೆ ಮಾತಾಡೋಕ್ಕೆ ಬರುತ್ತೋ ಅದು ಮಾತಾಡೋದಿಲ್ಲ ಅಂತ ಕೇಳಿದ್ರೆ ಏನಂತ ಹೇಳ್ತಾರೆ ಅದಕ್ಕೆ, ಅಜ್ಞಾನ. ನೀವು ಪೂರ್ತಿ ಅಜ್ಞಾನ ಇದೆ, ಆದ್ದರಿಂದ ನಿನ್ನ ವಾಕ್ಯಾರ್ಥಕ್ಕೆ ಎಲಿಜಿಬಿಲಿಟಿನೇ ಇಲ್ಲ ಹೋಗು ಅಂತ ಹೇಳ್ಬಿಟ್ಟ. ಇಂಥ ಪ್ರಸಂಗ ಇರೋದು. ಅವ್ನು ಇನ್ನೊಬ್ಬರಿಗೆ ಒಳ್ಳೆ ಇಂಟರ್ವ್ಯೂ ಕರೆದಿದ್ದಾರೆ, ಅವ್ರು ಎಮ್ ಎಸ್ ಸಿ ಮಾಡಿದ್ದಾರೆ, ಎಸ್ ಎಲ್ ಸಿ ಪಾಸ್ ಆಗಿದೆಯಾ ಅಂತ ಕೇಳ್ತಾನೆ. ಏನು ಹೇಳ್ಬೇಕು ಅವನಿಗೆ, ಅವ್ನು ಇಂಟರ್ವ್ಯೂ ಮಾಡಿ ಏನು ಗೊತ್ತಿಲ್ಲ, ಇಂಟರ್ವ್ಯೂ ಮಾಡಿ ಯಾವುದು ಅಂತ ಗೊತ್ತಿಲ್ಲ, ಯಾರು ಪರೀಕ್ಷೆ ಮಾಡಿ ಎರಡು ಬಾಯಿ ಬಂದಾರೆ ಕೇಳ್ತಾ ಇದ್ದಾರೆ. ಅವಾಗ ಹೇಳ್ತೀವಿ, ಇವ್ನು ಎಂತಾನೆ ಎಕ್ಸ್ಪರ್ಟ್ ಆಗಿ ಕೂಡಿಸಿದ್ವಿ ಅಲ್ಲ ಅಂತ ಹಳೆ ಹೊಡ್ಕೋತಾರೋ, ಗೊತ್ತಾನೆ ಎಸ್ ಎಲ್ ಸಿ ಆಗಿದೆ ನನಗೆ, ಆಯ್ತು ಪ್ರೂಫ್ ಏನಪ್ಪ ಅದಕ್ಕೆ ಅಂತ ಕೇಳೋದು ಮತ್ತೆ. ಹಾಂ, ಪಿ ಯು ಸಿ ಪಾಸ್ ಕಾರ್ಡ್ ಕೊಟ್ಟರು ಬಿಡೋದಿಲ್ಲ, ಎಸ್ ಎಲ್ ಸಿ ಆಗಿದ್ದು ಪ್ರೂವ್ ಮಾಡಿ ನೀವು. ಈ ರೀತಿ ಮಾಡಿದರೆ ಅದು ಅಸಂಬದ್ಧ ವಿಚಾರಗಳು. ಎಷ್ಟಾದ್ರೂ ಇಂಟರ್ವ್ಯೂ ಬೈಕೋತ ಬರ್ತಾರೆ ಕೆಲವರು. ಹಾಂ, ಅದನ್ನು ಒಪ್ಪಿ, ಯಾವ್ದು ಯಾರು ಬಂದು ಹೇಳಿದ್ರು ಒಪ್ಪೋದಿಲ್ಲ, ಅವರೇ ಇರು. ಕೆಲವರು ಹಠ ಮಾಡ್ತಾರೆ, ಕೆಲವರಿಗೆ ಕಾಮನ್ ಸೆನ್ಸ್ ಇರುತ್ತೆ, ಕೆಲವರಿಗೆ ಅದಿರೋದಿಲ್ಲ. ಅವ್ರು ಏನು ಮಾಡ್ತಾರೆ, ಹಣ್ಣು ಮುದುಕ ತಿರುಪತಿ ದರ್ಶನಕ್ಕೆ ಹೋಗ್ತಾನೆ ವಯಸ್ಕರಿಗೆ ಏನ್ ಮಾಡ್ತೇವೆ ನಾವೀಗ, ಗಣೇಶ ದರ್ಶನ ಆಗಿರ್ತಾವೆ 90 ವರ್ಷದ ಮುದುಕ, ಎ ಸರ್ಟಿಫಿಕೇಟ್ ತೋರಿದ್ ಏನ್ ಮಾಡ್ಬೇಕು ಅವನಿಗೀಗ, ಎ ಸರ್ಟಿಫಿಕೇಟ್ ತೋರಿಸೋದು ಕೇಳಿದ್ರೆ ಅವನಿಗೆ ಓದಕ್ಕೆ ಬರ ನೋಡಿದ್ರೆ ಗೊತ್ತಾಗಲ್ಲ ಎಷ್ಟು ಹುಡುಗರ ಸಿಕ್ಕವನು ಅಂತೇಳಿ. ಯಾವ ಡೌಟ್ ಬರ್ಬೇಕು ನಿಮಗೆ, 60 ಅಂತ ಇರ್ತಾರೆ, ಸ್ವಲ್ಪ ಆ ಕಡೆ ಕೇಳಿದ್ರೆ ಡೌಟ್ ಬರ್ಬೋದು, ಮತ್ತೆ ವೋಟಿಂಗ್ ಬರ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೆ ಕೇಳ್ಬೋದು. ಅವನು ಪ್ರೂ ಏಜ್ ಪ್ರೂಫ್ ತೋರಿಸೋದು ಮುದುಕಿನ ಕೇಳಿದ್ರೆ 18 ಆಗಿದ್ರೆ ಅಂತ ಕೇಳಿ ಮಾಡ್ಬೇಕು ಅವನಿಗೆ. ಅವ್ನು ಕೂತವ್ರ ಪ್ರೆಸಿಡೆಂಟ್ ಆಫೀಸರ್ ಎಂಥವ್ರು ಅವನು ಭಾರಿ ದೊಡ್ಡ ಅಂತ ಗೊತ್ತೆ, ಅರ್ಧ ದೊಡ್ಡದ ಅರ್ಧ ದೊಡ್ಡತನಕ್ಕೆ ಹೋಗಿ ದೊಡ್ಡ ಗಲಾಟೆಗಳಾಗಿಬಿಡುತ್ತೆ. ಪಾಪ ಅವ್ನು ತಂದಿರೋದ್ರು ಪ್ರಾಮಾಣಿಕ ಇರ್ತಾನೆ, ದೊಡ್ಡ ಕೇಸಾಗಿ ಅರ್ಧ ಗಂಟೆ ಕಾಯಿಸಿಬಿಡ್ತಾನೆ, ಏನೋ ಆಗಿಬಿಡುತ್ತೆ, ಹೊಡೆದಾಟ ಪಡೆದಾಟ ಕರ್ತವ್ಯ ಬಿಡುತ್ತೆ. ಅಂಥದ್ದು ಏನು ಉಪಯೋಗಿಸ್ಬೇಕಲ್ಲಿ, ಡಿಸ್ಕ್ರಿಪ್ಷನ್ ಪವರ್ ಉಪಯೋಗಿಸ್ಬೇಕು, ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಹೇಗಿರ್ತಾರೆ ಅಂತ. ಅದಕ್ಕೆಲ್ಲ ಏನು ಕೇಳಬೇಕಾಗಿಲ್ಲ, ಪ್ರೂಫ್ ಕೇಳಬೇಕಾಗಿಲ್ಲ. ಕುಂಟ ನಡ್ಕೊಂಬರ್ತಿತ್ತು, ಕುಂಟ ಏನು ಪ್ರೂಫ್ ಅಂತ ಕೇಳಿದ್ರೆ ಒಂದು ಕಾಲ ಇಲ್ಲ ಪಾಪ, ಕುಂಟ ಅಂತ ಪ್ರೂವ್ ಮಾಡು, ನಮ್ಮ ರೂಲ್ಸ್ ಪ್ರಕಾರ ಪ್ರೂವ್ ಮಾಡಬೇಕು ನಿನಗೆ, ಒಂದು ಸರ್ಟಿಫಿಕೇಟ್ ತರಬೇಕು ಅಂತ ಕೇಳಿದರೆ ಬುದ್ಧಿವಂತ ಏನು ಮಾಡ್ತಾನಾಗ ಬೇಕಿಲ್ಲ. ಅದು ಕಾಲು ಅಕಸ್ಮಾತ್ ಸರಿ ಎಂದು ಕುಂಟುತ್ತಿದ್ರೆ ಯೋಚನೆ ಮಾಡ್ಬೋದು, ಇಲ್ಲೇ ಇಲ್ಲ ಕಾಲು ಪಾಪ ಅವನಿಗೆ, ಅಷ್ಟಿಲ್ ನೀವು ಕುಂಟ ಅಂತ ಪ್ರೂವ್ ಮಾಡೋದು ಏನರ್ಥ? ಇವೆಲ್ಲ ಎಂಥ ವಿಷಯಗಳಿವೆಲ್ಲ ಆಬ್ವಿಯಸ್ ಅಂತೇಳಿ ಆ ಗುಂಪಿ ಸೇರಿದ್ದು. ಅದ್ರ ಬಗ್ಗೆ ಏನು ಕೇಳಬಾರ್ದು, ಮತ್ತೆ ಪ್ರೂಫ್ ಕೇಳಬಾರ್ದು. ಅದು ಕೇಳಿದ್ರೆ ಅವನು ಏನಿಸ್ತಾನೆ, ದಡ್ಡ ಅನ್ನಿಸ್ತಾನೆ. ತಯೋರಿ ವಿಪರೀತ ಜ್ಞಾನ ವಿಪ್ರತಿಪತ್ತಿ, ಇಷ್ಟು ಹೇಳಿ ಒಟ್ಟು ನಾವು ಹೇಳಿದ್ದೇನೆ ಒಟ್ಟಿನ ಮೇಲೆ ವಾಕ್ಯಾರ್ಥ ಕೂತಾಗ ಸೋಲಿಸಲಿಕ್ಕೆ ಎಷ್ಟು ಕಾರಣಗಳು ಸಾಕು ನಮಗೆ? 6 ಸಾಕು, ಇಷ್ಟು ತಿಳ್ಕೊಂಡಿದ್ದೀನಿ, 6 ಸಾಕು. ಈಗ ಬೇರೆಯವ್ರು ಹೇಳ್ತಾರೆ ಸ್ವಾಮಿ 22 ಕಾರಣ ಇವೆ ಅಂತ ಹೇಳ್ತಾರೆ, ಎಷ್ಟು ಜಾಸ್ತಿ ಮಾಡಿದ್ರು ಗೊತ್ತಾಯ್ತು, 22 ಕಾರಣ ಇದೆ. ಅದು ಒಂದರಲ್ಲಿ 24 ಸಬ್ವೆರೈಟಿ ಇದೆ, ಮತ್ತೆ ಎಷ್ಟಾಯ್ತು ಅಲ್ಲಿಗೆ, ಎಷ್ಟಾಯ್ತು ಅಲ್ಲಿಗೆ? 46 ಮಾಡಿ ಕೂತ್ಬಿಡ್ತಾರೆ, ಎಲ್ಲಿ 6 ಎಲ್ಲಿ 46. ಅದೇ ಆಚಾರ ಅವತಾರ ಮಾಡೋಕೆ ಎಷ್ಟು ಸ್ಥಿತಿ ಕೆಟ್ಟೋಗಿತ್ತು ಅಂದರೆ, ಇಷ್ಟೆಲ್ಲ ಇವರು ತಪ್ಪು ತಿಳ್ಕೊಂಡ್ರೆ ಮುಂದೆ ಸರಿ ಮಾಡ್ತಾರೆ. ಈಗ ಇಷ್ಟೆಲ್ಲ ತಪ್ಪು ತಿಳ್ಕೊಂಡ್ಬಿಟ್ರೆ ಮುಂದೆ ಹೋಗಿ ಒಂದು ಕಾಲಕ್ಕೂ ಕುಂಟಾದವನು ಎವರೆಸ್ಟ್ ಹತ್ತಿನ ಹೋದಾಗತ್ತೆ ಅಷ್ಟೇ. ಮತ್ತೆ ನಾನು ಹೆಲ್ತೇ ನಾರ್ಮಲ್ ಇಲ್ಲ, ಕಾಲು ಸರಿ ಇಲ್ಲ, ಸಿಕ್ಕಾಬಟ್ಟೆ ರೋಗಗಳು ಬೇರೆ, ಎವರೆಸ್ಟ್ ಹತ್ತಿನ ಅಪ್ಲಿಕೇಶನ್ ಕೊಟ್ಟರೆ ಅವನು ಹೇಗೆ ಅಪ್ಲೈ ಹುಡುಕಾಗತ್ತೆ. ಈ ಸ್ಥಿತಿಯಲ್ಲಿ ಕಾಲ ಇತ್ತು. ಆಚಾರ ಅವತಾರ ಮಾಡೋದಕ್ಕಿಂತ ಮುಂಚೆ ಎಲ್ಲ ಸ್ಟೇಜಲ್ಲಿ ಜನಗಳು ಏನಾಗಿ ಹೋಗಿತ್ತು, ಫುಲ್ ಆಫ್ ಕನ್ಫ್ಯೂಷನ್. ಇವತ್ತು ಆಧಾರಕ್ಕೆ ಇವೆಲ್ಲ ಬೇಗ ಅರ್ಥ ಆಗುತ್ತೆ. ಯಾತಕ್ಕೆ ಅಂದರೆ ಹೊರಗಿನ ಜಗತ್ತಿನ ಇಷ್ಟು ತಪ್ಪು ಮಾಡೋದಿಲ್ಲ, ಇವ್ರು ಸೈನ್ಸ್ದಲ್ಲಿ ಇಷ್ಟು ತಪ್ಪುಗಳು ಕಾಣೋದಿಲ್ಲ ನಮಗೆ, ಅರ್ಥ ಆಯ್ತಾ? ಅವ್ರು ಎಂಥ ಫ್ಯಾಕ್ಸ್ ಅನಲೈಸ್ ಮಾಡ್ಬೇಕಾದ್ರೆ ಸೋಲ್ಬೋದೇ ಹೊರತು ತೀರ ಬೇಸಿಕ್ ಇದರಲ್ಲೇ ತಪ್ಪು ಮಾಡ್ತಾ ಇದ್ದಾರೆ. ಎಂಟ್ರಿನೇ ಅದು ಫೌಂಡೇಶನ್ ತಪ್ಪಿದ್ದಾಗ ಇನ್ನು ಬಿಲ್ಡಿಂಗ್ ನೇಚರ್ ಹೇಗಿರ್ಬೋದು, ಅದಕ್ಕೆ ಅದಕ್ಕೆ ಏನು ಮಾಡಿ ಪ್ರಮಾಣ ರಕ್ಷಣೆ ಬರೋದು ಅದೆಲ್ಲ ಕರೆಕ್ಟ್ ಮಾಡಿ, ಆಮೇಲೆ ತತ್ವಸಂಖ್ಯಾನ ತತ್ವಕ್ಕೆ ಬರೋದು ಇವೆಲ್ಲ ಪ್ರಮಾಣ, ಅದೇ ರಿಸಲ್ಟ್ ಆಫ್ ಪ್ರಮಾಣ. ಕಣ್ಣು ಅದು ರೂಪಜ್ಞಾನ ಎರಡನ್ನ ಹೇಗಿರ್ಬೇಕು ಆ ಥರ ಕರೆಕ್ಟ್ ತೋರಿಸ್ಕೊಟ್ಟಿದ್ದರಿಂದ ಸಿಂಪಲ್ ಆಯ್ತು. ಬೇರೆಯವ್ರೆಲ್ಲ ಕಾಂಪ್ಲಿಕೇಟ್ ಮಾಡೋಕ್ಕೆ ಇನ್ನೊಂದು ಕಾರಣ ಏನು ಅಂದರೆ, ಯಾವಾಗ ಕರೆಕ್ಟ್ ಡೈರೆಕ್ಟ್ ಹೇಳಿದಷ್ಟು ಕಾಂಪ್ಲಿಕೇಷನ್ ಮಾಡೋದು ಕಷ್ಟ ಆಗುತ್ತೆ. ಅವಾಗ ಏನು ಮಾಡಬೇಕಾಗ, ರೌಂಡ್ ಔಟ್ ಮಾಡಿದಾಗ ಕನ್ಫ್ಯೂಷನ್ ಮಾಡಕ್ಕೆ ಬರೋದು. ಬೇರೆಯವ್ರಲ್ಲಿ ಅದೊಂದು ಕುತಂತ್ರ ಮಾಡಿದ್ರು, ತಾವು ಹೇಳೋದು ತಪ್ಪೊಂದು ಬೇರೆಯವ್ರಿಗೆ ಗೊತ್ತಾಗಬಾರ್ದು ಅಂತ ಹೇಳಿ ದಾರಿ ತಪ್ಪಿಸೋ ರೀತಿ ಮಾಡಿದ್ರು. ಇವೆಲ್ಲ ಮೋಸ. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಆಚಾರ್ಯ ಮಾಡಿದ ಪ್ರತಿಯೊಂದು ಎಷ್ಟು ಉಪಯುಕ್ತ ಕೆಲಸ ಅಂತ ಗೊತ್ತಾಗುತ್ತೆ. ನಾಳೆ ಎಲ್ಲ ನಾಳಿದ್ದಿರೋ ದಿವಸ ಆ ಬಗ್ಗೆ ಸ್ವಲ್ಪ ಅವೆಲ್ಲ ದೊಡ್ಡದ ಹೇಳ್ಕೊಂಡ್ರೆ ಭಾಳ ದಿಸಬೇಕಾಗುತ್ತೆ. ಒಟ್ಟು 4-5 ನೋಡಿಬಿಟ್ರೆ ಅವ್ರು ಹೇಗೆ ತಪ್ಪು ಹೇಳ್ತಾರೆ ಅಂತ ಗೊತ್ತಾಗುತ್ತೆ. 22 3 ಕೇಸ್ ತೊಗೊಂಡ್ಬಿಟ್ರೆ ನಾವು ಏನು 6 ಹೇಳಿದ್ದೇವಲ್ಲ ಅದರಲ್ಲಿ ಏನಾಗುತ್ತೆ? ಅದು ಹಿಂದೆ ಅನುಮಾನದ ಅತ್ತಾಪತ್ಯವೆಲ್ಲ ಏನು ಮಾಡಿದ್ದೆ ನಾವೀಗ 3 ಸೇರಿಸಿರಲಿಲ್ಲ, ಅದೇ ರೀತಿ 22 ಯಾವ್ದ್ರಲ್ಲಿ ಸೇರ್ಸಕ್ಕೆ ಬರುತ್ತೆ? 6 ಸೇರ್ಸಕ್ಕೆ ಬರುತ್ತೆ. ಆದ್ದರಿಂದ 3 ಕೆಲವೊತ್ತು ಅಲ್ಲೇ ಅಲ್ಲ, ಕೆಲವು ನಿಧಾನ ಸ್ಥಾನಗಳೇ ಅಲ್ಲ, ಕೆಲವು ಏನಾಗಿದೆ ಇನ್ಕ್ಲೂಡ್ ಆಗುತ್ತೆ, ಅದು ತೋರಿಸ್ಬಿಟ್ರೆ ಮುಗಿದು ಹೋಗುತ್ತೆ. ಅದನ್ನು ನಾಡಿದ್ದು ನೋಡೋಣ. ನಮಃ ಪರಸ್ಮೈ ಪುರುಷಾಯ ಭೂಯತೇ ಸದುದ್ಭವ.